لو انت محتاج الشغل انا معاك الطعام عندي وكده شكلها الصراحة منها اني عم يا هفتكر انا الشغل بتاعتي دي انا عم نموت بغتيت بخايف بس ما عدنهم برجعتي بيبقى انا عم تلوزك يعني شكرتهم سلاعة اسمهم رأيب ربين يا ساية فبنا شاية سري شاية بنا راشية بدياية شدها بدياية بدياية تنمون بسط الشريمد عانندة تتكند النوف دنبري يدوش استندريكا سوانتا سنتاف مدفن واني تي تربان يمبا சரணம் சிதி சர்வதா மத்வாக்கிய சரணிர்த்தியா ஸ்ரீமதாச்சாரிய பாகம் சர்வோத்தமோ விஷ்ணு கோரமாக பிரம்மாச்ச வாகிஷ்ட தரீய தத்மே அன்யே ச தேவாக சததம் பிரசன்னா ஹரௌ சுபக்திம் மன்னி சந்தி நாராயணாய பரிபூர்ண குணாரணவாய விஸ்வோதயஸ்து புனையோ நியதிஸ்மதாய மனப்பிரதாய விதுசாசுர சௌக்கியதாரணாய விததாய நாராயணம் சுரபுரிம் ஜகதூதநாதம் பக்தப்ரியம் சகலலோக நமஸ்கிருதம் ச வைபுண்யவர்ஜிதமஜம் உபமாத்ய மீஷும் வந்தே பவத்னமராசுர நாராயணம் நமஸ்கிருத்ய நரஞ்சைவ நரோத்தமம் தேவி சரஸ்வதியின் வாசம் ததோ ஜெயந்தி மகாபாரதி எந்த ஹேயவாத காரியத்தை பாண்டவரன்ன தீபத்தை சொலிசி அவர சமஸ்தம்பத்தன் சக அபஹரண மாட்டக்கந்த ஒன்று சிலித்தையன்ன ಶಕುನಿ ದುರ್ಯೋಧನ ರೂಪಿಸಿಬಿಟ್ಟು ಧೃತರಾಷ್ಟ್ರನನ್ನಾದಷ್ಟು ಬಲಿಯನ್ನಾಗಿಸಿ ವಿವರಣ ಮೂಲಕವಾಗಿ ಅವರನ್ನು ಕರೆಸಿ ತನಗೆ ದೂತದಲ್ಲಿ ಪಾಂಡವರನ್ನು ಸಂಪೂರ್ಣವಾಗಿ ಶಕುನಿ ಸೋಲಿಸಿದ್ದಾನೆ. ಧರ್ಮರಾಜ ಆ ಕಾಲಕ್ಕೆ ಅತ್ಯಂತ ಧರ್ಮ ವಿಸ್ಮರಣೆಯನ್ನೇ ಹೆಸರಿಗೆ ಧರ್ಮರಾಜ, ಆತ ಮಾಡಿದ ಕೆಲಸ ಅತ್ಯಂತ ಅಧರ್ಮದ ಕೆಲಸ, ಹೆಸರಿಗೆ ಧರ್ಮ ಮಾಡಿದ್ದು ಅಧರ್ಮ. ಅದಕ್ಕೆ ಹೇಳ್ತಾರೆ ಅನ್ನೇ ಭಾಗವತತ್ವೇಪಿ ಚಿನ್ನ ಧರ್ಮಾಹ ಕ್ವಚಿತ್ ಕ್ವಚಿತ್. ಇವತ್ತು ಮಹಾಲಕ್ಷ್ಮಿ, ಆಮೇಲೆ ಬ್ರಹ್ಮವಾಯುಗಳು, ಸರಸ್ವತಿ, ಭಾರತಿ, ಈ ಪರಶುಕ್ಲತ್ರಯ ಅಂತ ಹೆಸರು. ಇವರ ಹೊರತು ಉಳಿದ ಎಲ್ಲಾ ದೇವತೆಗಳು ಸಹ ಒಂದಲ್ಲ ಒಂದು ಕಾಲದಲ್ಲಿ ಯಾವುದಾದ್ರೂ ಒಂದು ರೀತಿಯ ತಪ್ಪನ್ನು ಮಾಡ್ತಾರೆ. ಇದು ಧರ್ಮರಾಜ ಮಾಡಿದ್ದನ್ನು ಸರಿ ಅಂತ ವಾದಿಸ್ತಾ ಇಲ್ಲ, ಗಮನಿಸಬೇಕು. ಧರ್ಮರಾಜ ಮಾಡಿದ್ದು ಸರಿಯಲ್ಲ, ಅದು ತಪ್ಪೇ ಹೌದು. ಆ ತಪ್ಪಿಗೆ ಕಾರಣ ಆತನ ಪ್ರಾರಬ್ಧ ಬಂದ ಕಲ್ಯಾವೇಶ ಹಾಗೆ ಮಾಡಿಸಿತು. ಕೊನೆಗೆ ಮಾಡಿದ ತಪ್ಪಿಗೆ ಆತ ಸುಮ್ಮನೆ ಕೂಡಬೇಕಾದ ಪ್ರಸಂಗ ಬಂತು. ದ್ರೌಪದಿ ದೇವಿಯನ್ನ ಸಭೆಗೆ ದುರ್ಯೋಧನ ದುಶ್ಯಾಸನದ ಮೂಲಕ ಮುಡಿ ಹಿಡಿದು ಎಡೆತರಿಸಿದ್ದಾನೆ ಅಂತ ಕೇಳಿದರೆ ದೌರ್ಜನ್ಯದ ಪರಾಕಾಷ್ಠೆ ಇತ್ತು. ಆ ಹೊತ್ತಿಗೆ ದ್ರೌಪದಿ ದೇವಿ ಅತ್ಯಂತ ಶಾಸ್ತ್ರೀಯವಾದ ಪ್ರಶ್ನೆಗಳನ್ನು ಕೇಳ್ತಾ ಭೀಷ್ಮ, ದ್ರೋಣ, ವಿದುರ ಮೊದಲಾದವರನ್ನು ಪ್ರಶ್ನಿಸಿದಾಗ ಅವರ್ಯಾರೂ ಉತ್ತರ ಕೊಡಲಿಕ್ಕಾಗ್ತಾ ಇಲ್ಲ. ಭೀಷ್ಮರು ಜಾರಿಕೊಡ್ತಾರೆ, ನನಗೆ ಗೊತ್ತಿಲ್ಲ, ಪೃಚ್ಛ ಧರ್ಮಜಂ ಅಂತ. ಆ ಸಮಯಕ್ಕೆ ದ್ರೌಪದಿ ದೇವಿ ಕ್ರೂರವಾದ ನಿಷ್ಠುರವಾದ ಮಾತುಗಳಿಂದ ಹೇಳುತ್ತಾರೆ. ದ್ರೌಪದಿಯ ಯೋಗ್ಯತೆ ನೋಡಿದ್ರು, ಬೃಹಸ್ಪತ್ಯಾಚಾರ್ಯರ ಅವತಾರ ದ್ರೋಣಾಚಾರ್ಯರು, ಉತ್ತರ ಕೊಡ್ಲಿಕ್ಕಾಗೋದಿಲ್ಲ. 525 ವರ್ಷ ಓದಿದ ಭೀಷ್ಮರು ಉತ್ತರ ಕೊಡ್ಲಿಕ್ಕಾಗೋದಿಲ್ಲ, ಧೃತರಾಷ್ಟ್ರ ಉತ್ತರ ಕೊಡ್ಲಿಕ್ಕಾಗೋದಿಲ್ಲ. ಅವರೆಲ್ಲ ನಿರುತ್ತರನ್ನಾಗಿ ಮಾಡಬೇಕಾದ್ರೆ, ಅಂಥ ಮಹಾಜ್ಞಾನಿಗಳನ್ನ ನಿರುತ್ತರನ್ನಾಗಿ ಮಾಡಬೇಕಾದ್ರೆ ದ್ರೌಪದಿಯ ವ್ಯಕ್ತಿತ್ವ ಏನಾಗಿರ್ಬೇಕು ಯೋಚನೆ ಮಾಡಿದ್ರು. ಅದಕ್ಕೆ ಅವರು ಸಾಕ್ಷಾತ್ ಭಾರತೀಯ ಅವತಾರ, ಬಾಯಿ ಕಟ್ಟಿಸುವ ಶಕ್ತಿ ಇನ್ಯಾರಿಗಿದೆ? ಭವತಿ ಯದನುಭಾವಾದ್ ಎಡ ಮುಖೋಪಿ ವಾಗ್ಮಿ ಜಡ ಮತಿರಪಿ ಜಂತುರ್ಜಾಯತೆ ಪ್ರಾಜ್ಞ ಮೌಲಿಹಿ ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇಚ. ಸಕಲರ ಮಾತು ಮನಸ್ಸುಗಳ ಅಭಿಮಾನಿ ದೇವತೆ ಸಾಕ್ಷಾತ್ ಭಾರತೀ ದೇವಿ. ಅವರ ಮಾತಿಗೆ ಉತ್ತರ ಕೊಡಲಿಕ್ಕೆ ಇವರಿಗೆ ಯಾರಿಗೂ ಆಗಲಿಲ್ಲ. ಆಗ ವಿದುರ ಎದ್ದು ಮಾತಾಡುತ್ತಾನೆ. ಇದು ಮಹಾಭಾರತ ವಿದುರನ ಪಾತ್ರದ ಬಗ್ಗೆ ಚೆಲ್ಲಿದ ಬೆಳಕು. ಒಬ್ಬ ಶೂದ್ರನಾಗಿ ತೀರ ಕೆಳಸ್ತರದ ವ್ಯಕ್ತಿಯಾಗಿ ಹುಟ್ಟಿ ಆ ಸಭೆಯಲ್ಲಿ ಮೇಲಿನವರೆಲ್ಲ ಧರ್ಮ ತಪ್ಪಿದಾಗ ಧರ್ಮವನ್ನು ಸಾರ್ತಾನೆ, ಅದನ್ನು ವೇದವ್ಯಾಸರು ಚಿತ್ರಿಸ್ತಾರೆ, ಆಚಾರ್ಯ ಅದನ್ನು ನಿರೂಪಣೆ ಮಾಡುತ್ತಾರೆ. ಇದು ಸ್ವಲ್ಪ ಗಮನಿಸಬೇಕು. ಮಧ್ವಾಚಾರ್ಯರ ಬಗ್ಗೆ ಕೆಲವರು ತಿಳುವಳಿಕೆ ಇಲ್ಲದೆ ಆರೋಪ ಮಾಡಿದ್ದು, ಅವರು ಶೂದ್ರರು ದಲಿತರನ್ನೆಲ್ಲ ನಿತ್ಯ ನರಕಿಗಳು ಅಂತ ಕರೆದಿದ್ದಾರೆ, ಅವರು ಅಂಧಂತಮಸಿಗೆ ಹೋಗ್ತಾರೆ ಅಂತ ಕರೆದಿದ್ದಾರೆ. ಆಚಾರ್ಯ ಎಂದೂ ಆ ರೀತಿ ಕರೆದಿಲ್ಲ. ಇವೆಲ್ಲ ಗಮನಿಸಬೇಕು. ಇಡೀ ನಮ್ಮ ವೈದಿಕ ಸಾಹಿತ್ಯ ಪರಂಪರೆಯೊಳಗೆ, ಶಾಸ್ತ್ರ ಪರಂಪರೆಯೊಳಗೆ ಎಲ್ಲ ಜನಾಂಗದವರನ್ನು ಕೂಡ ಸಂಪೂರ್ಣ ವಿಶಾಲ ದೃಷ್ಟಿಯಿಂದ ಕಂಡಿದ್ದು ಮಧ್ವಾಚಾರ್ಯರು ಒಬ್ಬರೇ ಎಂಬುದನ್ನು ನಾವು ಗಮನಿಸಬೇಕು. ಅವರು ಹೇಳುತ್ತಾರೆ, ಏಕಾದಶಿ ಉಪವಾಸವನ್ನ ಶೂದ್ರರು ಚಂಡಾಲರು ಪ್ರತಿಯೊಬ್ಬರು ಮಾಡಬೇಕು, ಅವರೆಲ್ಲರಿಗೂ ಭಗವಂತ ಅನುಗ್ರಹ ಮಾಡುತ್ತಾನೆ. ಇಷ್ಟು ಅನುಗ್ರಹ ಯಾರು ಕೊಡ್ತಾರೆ? ಈ ಮಧ್ಯೆ ದೇವರ ಅವರ ಪೂಜೆಯನ್ನು ಸ್ವೀಕಾರ ಮಾಡುತ್ತಾನೆ. ಬರೀ ಮಾತುಗಳಲ್ಲ, ಕಥೆಗಳು ಬಂದಿದೆ. ವಿವರಣ ಕಥೆಯ ಸಾಕ್ಷಿ ಅದು. ಒಬ್ಬ ಶೂದ್ರನಾಗಿ, ದೊಡ್ಡ ದೇವತೆ ಶೂದ್ರನಾಗಿ ಹುಟ್ಟಿಬಿಟ್ಟು ತನಗುಣ ಮೆರಿತಾ ಇದ್ದಾನೆ. ಆಚಾರ್ಯರು ಹೇಳ್ತಾರೆ, ಆ ಮಾತನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಮಗೆ ಆಶ್ಚರ್ಯವಾಗಬೇಕು. ಯಾವ ವೈದಿಕ ಮಾತಾಚಾರಂತ ಮಾತನ್ನಾಡಲಿಲ್ಲ. ಆಚಾರ್ಯ ಹೇಳುತ್ತಾರೆ, ಬ್ರಾಹ್ಮಣೋಪಿ ಅಲ್ಪಗುಣಕಃ ಶೂದ್ರ ಏವೇತಿ ಕೀರ್ತಿತಃ. ಬ್ರಾಹ್ಮಣ ಗುಣಗಳಿಲ್ಲ, ಅವನು ಶೂದ್ರ ಅಂತ ತಿಳ್ಕೊಡಿ ಅಂತ ಆಚಾರ್ಯ ಹೇಳುತ್ತಾರೆ. ಆದರೆ ಶೂದ್ರೋಪಿ ಉಚ್ಚ ಗುಣಕಃ, ಶೂದ್ರದಲ್ಲಿ ಉಚ್ಚ ಗುಣ ಇದ್ರೆ ಬ್ರಾಹ್ಮಣಾದಿ ಸಹ ಉಚ್ಚತೆ, ಅವರೊಳಗೆ ಬ್ರಾಹ್ಮಣ ಇದ್ದಾನೆ ಅಂತ ಅರ್ಥ ಅಂತ ಆಚಾರ್ಯ ಹೇಳುತ್ತಾರೆ. ಅವನ ದೇಹ ಶೂದ್ರ ದೇಹ, ಒಳಗೆ ಬ್ರಾಹ್ಮಣ ಚೇತನ ಇದೆ ಅಂತ ಅರ್ಥ. ಆದರೆ ಬ್ರಾಹ್ಮಣನಾಗಿ ಮಾಡಬಾರದನ್ನು ಮಾಡಿದರೆ ಹೆಸರಿಗೆ ಬ್ರಾಹ್ಮಣ, ಒಳಗೆ ಒಬ್ಬ ಶೂದ್ರ ಇದ್ದಾನೆ ಅಂತ ಅರ್ಥ. ಈ ರೀತಿ ಅರ್ಥವನ್ನು ಯಾರೂ ಮಾಡಲಿಕ್ಕಾಗಿರಲಿಲ್ಲ. ಮಧ್ವಾಚಾರ್ಯರು ಅದನ್ನು ಅಟಾಳವಾದ ವಿಶ್ಲೇಷಣೆ ಕೊಟ್ಟು ಹೇಳಿದ್ದಾರೆ. ಮತ್ತೆ ಮೋಕ್ಷಕ್ಕೆ ಏನು ಮುಖ್ಯ ಆಗಿದ್ರೆ ಅಂದರೆ, ಈ ವರ್ಣ ವ್ಯವಸ್ಥೆಯೆಲ್ಲ ನಮ್ಮ ನಿತ್ಯ ಜೀವನದ ಕರ್ಮಾನುಷ್ಠಾನಕ್ಕೆ ಹೊರತು, ಮೋಕ್ಷ ಸಾಧನೆ ಬೇಕು ಅಂದರೆ ಭಗವದ್ಭಕ್ತಿಯೇ ಬೇಕಲ್ಲ. ಯಾರಿಗೆ ಭಕ್ತಿ ಇದೆ ಅವರು ಖಂಡಿತ ಮೋಕ್ಷಕ್ಕೆ ಹೋಗಿಯೇ ಹೋಗ್ತಾರೆ. ಯಾವ ಜಾತಿಯವರೇ ಆಗಿರಲಿ, ಅವರಿಗೆ ಮೋಕ್ಷ ಖಚಿತ. ಆದರೆ ಅದಿಲ್ಲ ಅಂದರೆ, ಪ್ರಹ್ಲಾದರಾಜರ ಮಾತ್ರ ಆಚಾರ್ಯ ಕೋಟ್ ಮಾಡ್ತಾರೆ, ವಿಪ್ರಾತ್ ದ್ವಿಷಡ್ಗುಣಯುತಾತ್ ಅರವಿಂದ ನಾಭ ಪಾದಾರವಿಂದ ವಿಮುಖಾತ್ ಶಪಚಂ ವರಿಷ್ಠಂ ಮನ್ನಿ. ಒಬ್ಬ ಬ್ರಾಹ್ಮಣ ವೇದ ವೇದಾಂತ ಕೋವಿದ, ಆದರೆ ದೇವರಲ್ಲಿ ಭಕ್ತಿ ಇಲ್ಲ. ಇನ್ನೊಬ್ಬ ಒಬ್ಬ ಚಂಡಾಲ, ಅವನಲ್ಲಿ ಏನು ಓದಿಲ್ಲ, ಭಕ್ತಿ ಇದೆ. ಈ ಬ್ರಾಹ್ಮಣ ಈ ಚಂಡಾಲರು ಯಾರು ಶ್ರೇಷ್ಠ ಅಂದರೆ, ಚಂಡಾಲ ಶ್ರೇಷ್ಠ ಬ್ರಾಹ್ಮಣರಲ್ಲ ಅಂತ ಹೇಳಿಬಿಡುತ್ತೆ. ಇಷ್ಟು ನಿಷ್ಠುರವಾಗಿ ಸತ್ಯವನ್ನು ಸಾರಿದ್ದ ಆಚಾರ್ಯ. ಒಬ್ಬ ಮನುಷ್ಯನ ಯೋಗ್ಯತೆ ಅಡಿಬೇಕಾದ್ರೆ, ವಿಷ್ಣು ಭಕ್ತಿರ್ಹಿ ಸರ್ವೇಷಾಂ ಸದ್ಗುಣಾನಾಂ ಸ್ವಲಕ್ಷಣಂ. ಇದು ಆಚಾರ್ಯರು ಸಾರಿ ಸಾರಿ ಹೇಳಿದ ಮಾತು. ಭಗವದ್ಭಕ್ತಿ ಜಾಸ್ತಿ ಇತ್ತು ಅಂದರೆ, ತೀರಾ ಕೆಳಗಿನ ವ್ಯಕ್ತಿ, ಚಿಕ್ಕ ಪ್ರಹ್ಲಾದ 5 ವರ್ಷದ ಹುಡುಗ, ದೈತ್ಯ ಬಾಲಕ. ನನಗೆ ಅರ್ಥ ಮಾಡಿಕೊಳ್ಳಿ, ಬ್ರಾಹ್ಮಣ ವೈಶ್ಯ ಶೂದ್ರ ಕ್ಷತ್ರಿಯ ಅಲ್ಲ, ರಾಕ್ಷಸರ ವಂಶದವನು. ಆದರೆ ಅವನಿಗೋಸ್ಕರ ಸ್ಕಂದ ಮೀಸಲಿಟ್ಟಿದ್ದಾರೆ. ರಿಸರ್ವ್ಡ್ ಫಾರ್ ಪ್ರಹ್ಲಾದ. ಪ್ರಹ್ಲಾದಶ್ಚಾಸ್ತಿ ದೈತ್ಯಾನಾಂ. ನರಸಿಂಹದೇವರ ಅವನ ಉದ್ಧಾರಕ್ಕೋಸ್ಕರ ಸ್ತಂಭದಿಂದ ಪ್ರಾದುರ್ಭೂತರಾಗಿ ಬಂದಿದ್ದಾರೆ. ನಮ್ಮ ಜನ ಇಲ್ಲದನ್ನ ತಲೆಯಲ್ಲಿ ಹಾಕಿಬಿಟ್ಟು ಜನಗಳ ಬುದ್ಧಿ ಕೆಡಿಸ್ತಾ ಇದ್ದಾರೆ ಅಷ್ಟೇ. ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ವರ್ಣಾಶ್ರಮ ಧರ್ಮ ನಮ್ಮಲ್ಲಿ ಇರೋದು ಹೌದು, ಇಲ್ಲ ಅಂತಲ್ಲ. ಆದರೆ ಅದು ಯಾತಕ್ಕೋಸ್ಕರ? ಬರೀ ಕ್ಲೇಮ್ ಮಾಡಿ ಬಹಳ ದೊಡ್ಡಷ್ಟಕ್ಕೆ ಕ್ಲೇಮ್ ಮಾಡಲಿಕ್ಕಲ್ಲ, ಅದು ವರ್ಣ ವ್ಯವಸ್ಥೆಗೋಸ್ಕರ ಮಾಡಿದ್ದೆ ಹೊರತು, ಅದು ಕರ್ಮಾನುಷ್ಠಾನ ವಿಭಾಗಕ್ಕೆ ಮಾಡಿದ್ದೆ ಹೊರತು, ಮುಖ್ಯ ಸಾಧನೆಗೆ ಬೇಕಾದರೆ ಅವರಿಗೆ ತತ್ವಜ್ಞಾನನೇ ಬೇಕು ಮತ್ತು ಭಗವದ್ಭಕ್ತಿನೇ ಬೇಕು ಅಂತ ಸಾರಿದ್ದು ಆಚಾರ್ಯರು. ಈ ರೀತಿ ಪ್ರತಿಯೊಬ್ಬರಿಗೂ ಎಷ್ಟೋ ಮತಗಳು ನಿಮಗೆ ಗೊತ್ತಿಲ್ಲ, ಸನ್ಯಾಸವಿಲ್ಲದೆ ಮೋಕ್ಷ ಇಲ್ಲ. ತುಂಬಾ ಜನ ಮತಾಚಾರ್ಯ ಮಾತ್ರ ಸನ್ಯಾಸವಿಲ್ಲದೆ ಮೋಕ್ಷ ಇಲ್ಲ. ಒಂದು, ಬ್ರಾಹ್ಮಣರು ಬೇರೆಯವರು ಸನ್ಯಾಸಕ್ಕೆ ಅಧಿಕಾರ ಇಲ್ಲ. ಕುಯಿತಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿ, ಸನ್ಯಾಸ ಇಲ್ಲದೆ ಮೋಕ್ಷ ಇಲ್ಲ, ಬ್ರಾಹ್ಮಣರು ಬೇರೆಯವರು ಸನ್ಯಾಸ ತಗೊಳ್ಳಾಗಿಲ್ಲ ಅಂದ್ರೆ ಬ್ರಾಹ್ಮಣರಿಗೆ ಮಾತ್ರ ಮೋಕ್ಷ ಅಂತ ಆಯ್ತಾನೆ. ಪ್ರಹ್ಲಾದನ ಕಥೆಯೆಲ್ಲ ಸುಳ್ಳು ಅಂತ ಆಯ್ತಾನೆ. ಇಡೀ ಮಹಾಭಾರತ ರಾಮಾಯಣ ಸುವಿತರಣ ಕಥೆ ಸುಳ್ಳು ಅಂತ ಆಯ್ತಾನೆ. ಇಂಥ ವಾದ ಮಾಡಿದವರು ಇದ್ದಾರೆ. ಇನ್ನೂ ಡೇಂಜರಸ್ ವಾದ ಇದೆ, ಸನ್ಯಾಸ ಬ್ರಾಹ್ಮಣರಿಗೆ ಮಾತ್ರ, ಅದು ಬ್ರಾಹ್ಮಣ ಸ್ತ್ರೀಯರಿಗಲ್ಲ, ಬ್ರಾಹ್ಮಣ ಪುರುಷರಿಗೆ ಮಾತ್ರ. ಅಂದ್ರೆ ಹೆಂಗಸರಿಗೂ ಮೋಕ್ಷ ಇಲ್ಲ. ಎಷ್ಟು ಡೇಂಜರಸ್ ಸ್ಟೇಟ್ಮೆಂಟ್ ಲೆಕ್ಕ ಹಾಕಿ, ಜನಕ್ಕೆ ಗೊತ್ತೇ ಇಲ್ಲ. ಇದು ಒಂದು 99% ಮತಗಳು, ಇವರು ಎಲ್ಲರಿಗೂ ಅನ್ಯಾಯ ಮಾಡಿದ ಮತಗಳೇ ಜಾಸ್ತಿ. ಆಚಾರ್ಯರು ಈ ದ್ರೌಪದಿ ಪಾತ್ರವನ್ನೇ ಚಿತ್ರಿಸ್ತಾ ಇದ್ದಾರೆ. ವಿಶ್ವದ್ರೋಹನಾದ ಪುರುಷರು ಬಾಯಿ ಕಟ್ಟಿಹೋಗಿದೆ ಅವರಿಗೀಗ, ದ್ರೌಪದಿಯ ಮಾತು ಅಷ್ಟು ಶ್ರೇಷ್ಠವಾಗಿದೆ. ಆದ್ದರಿಂದ ಪುರುಷ ಸ್ತ್ರೀ ಅನ್ನೋ ಒಂದು ಕಾರಣದಿಂದ ನೀವು ಸ್ತ್ರೀಯರನ್ನ ಕನಿಷ್ಠ ಅಂತ ನೋಡ್ಲಿಕ್ಕೆ ಬರೋದಿಲ್ಲ ಅಂತ ಆಚಾರ್ಯ ಹೇಳಿದ್ದಾರೆ. ಸ್ತ್ರೀಯರ ವ್ಯಕ್ತಿತ್ವ ಜ್ಞಾನಭಕ್ತಿಯಾದಿಗಳು ಜಾಸ್ತಿ ಇದ್ರೆ, ಎಷ್ಟೇ ದೊಡ್ಡ ವಿದ್ವಾಂಸನಾದ ಒಬ್ಬ ಬ್ರಾಹ್ಮಣ ಇರಬಹುದು, ಏನು ಗೊತ್ತು, ಪತಿವೃತ್ತ ಸ್ತ್ರೀ ಒಬ್ಬಳಿದ್ದಾಳೆ. ಧರ್ಮವಾದನ ಕಥೆಯಲ್ಲಿ ಕೇಳ್ತೇವಲ್ಲ ನಾವೀಗ, ಅಷ್ಟು ಕೌಶಿಕ ಅಂತಕ್ಕಂಥ ಮುನಿ ಅಷ್ಟು ತಪಸ್ ಮಾಡಿ ಬಂದಿದ್ರು ಕೂಡ ಬರೀ ಪತಿವ್ರತೆ. ಅವಳನ್ನು ಸುಳ್ಳಕ್ಕೋದ್ರೆ ಏನಾಗಲಿ ನಕ್ಕು ಬಿಡ್ತಾಳೆ ಅವಳು. ಏನಾಯ ಆಚಾರ್ಯ ಇಷ್ಟೆಲ್ಲ ಕಷ್ಟಪಟ್ಬಿಟ್ಟು ಆ ಹಕ್ಕಿ ಕೊಂದ ನನ್ಕೊಳ್ತೀರಿ ಅಂತ ತಿಳ್ಕೊಂಡ್ಬಿಟ್ರೆ ಅಂತ ಹೇಳಿದ ತಕ್ಷಣ ಶಾಕ್ ಆಗಿಬಿಡುತ್ತಾರೆ. ಎಷ್ಟು ಸಿದ್ಧಿ ಬರುತ್ತೆ ಅಂದ್ರೆ, ಆಚಾರ್ಯರು ತತ್ವಜ್ಞಾನದ ಹೊಸ ಮುಖವನ್ನು ತೋರಿಸಿಕೊಟ್ಟವರು ಮಧ್ವಾಚಾರ್ಯರು. ಜನಕ್ಕೆ ಅದು ಗೊತ್ತಿಲ್ಲ, ಆದ್ದರಿಂದ ವಿನಾಕಾರಣ ಆರೋಪ ಮಾಡ್ತಾರೆ. ಅದು ಜನ ಮೋಸ ಹೋಗೋ ಸಂಭವ ಉಂಟು. ಅದರಿಂದ ಇಂಥ ಮಾತುಗಳಿಂದ ಎಷ್ಟೋ ವರ್ಗದ ಜನಕ್ಕೆ ಕ್ಲಾರಿಫೈ ಮಾಡಿಕೊಳ್ಳೋ ಶಕ್ತಿ ಎಲ್ಲಿರುತ್ತೆ ಪಾಪ ಅವರಿಗೆ? ಅದು ಆಚಾರ ಮಿಸ್ಗೈಡ್ ಮಾಡಿ ಇವರು ಮಿಸ್ಗೈಡ್ ಮಾಡ್ತಿದ್ದಾರೆ ಜನಗಳನ್ನು. ದೊಡ್ಡ ಸಿದ್ಧಾಂತವನ್ನು ತಿಳಿಯೋದರಿಂದ ವಂಚನೆ ಮಾಡ್ತಾ ಇದ್ದಾರೆ. ಆಚಾರ ಜಯಂತಿ ನಿರ್ಣಯದಲ್ಲಿ ಬರೀತಾರೆ ಕೃಷ್ಣಾಷ್ಟಮಿನ ಪ್ರತಿಯೊಬ್ಬರು ಮಾಡಬೇಕು, ಪ್ರತಿ ವರ್ಣದವರು ಮಾಡಬೇಕು, ಶೂದ್ರಾದಿಗಳು ಮಾಡಬೇಕು, ಏಕಾದಶಿ ಆದಿ ಶೂದ್ರಾದಿಗಳು ಮಾಡಬೇಕು. ಸತ್ಯ ಧರ್ಮ ಮೊದಲಾದವುಗಳೆಲ್ಲ ಕಾಮನ್ ಧರ್ಮಗಳವೆಲ್ಲ, ಒಬ್ಬರಿಗೆ ಮೀಸಲಾದ ಧರ್ಮಗಳಲ್ಲ, ಪ್ರತಿಯೊಬ್ಬರು ಆಚರಿಸಲೇಬೇಕು ಅಂತ ಸಾರುತ್ತಾರೆ. ವಿದುರರ ಪಾತ್ರ ದೊಡ್ಡ ದೃಷ್ಟಾಂತ. ಆಚಾರ್ಯರು ಕಲ್ಪನೆ ಮಾಡಿ ಹೇಳಿದ್ದಲ್ಲ, ಮಹಾಭಾರತದ ಮಾತದು, ವೇದವ್ಯಾಸರು ಹೇಳಿದ ಮಾತು. ಈ ವೇದವ್ಯಾಸರ ಭಾವವನ್ನ ಸ್ಪಷ್ಟ ತಿಳಿಸಿಕೊಟ್ಟ ಹಿರಿಮೆ ಅವರು. ಇದರನ್ನು ಅಷ್ಟು ಕೊಂಡಾಡ್ತಾರೆ ಆಚಾರ್ಯರು. ಅಧರ್ಮೋಹಿ ಮಹಾನೇತಾಂ ಸಭಾಂ ಆಕ್ರಮ್ಯ ತಿಷ್ಠತಿ. ಈ ದೊಡ್ಡ ಸಭೆಯನ್ನ ಅಧರ್ಮ ಮುಚ್ಚಿಬಿಟ್ಟಿದೆ ಅಮ್ಮ ದ್ರೌಪದಿ, ನಾನು ಏನು ಮಾಡ್ಲಿಕ್ಕಾಗೋದಿಲ್ಲ, ಕಣ್ಣಿದ್ದು ಕುರುಡರು ಸೇರಿಕೊಂಡ್ರೆ ಏನ್ ಮಾಡ್ಲಿಕ್ಕಾಗತ್ತೆ, ಧರ್ಮ ಭ್ರಷ್ಟರಾಗಿದ್ದಾರೆ ಇವರೆಲ್ಲ ಕೂಡ, ನನಗೆ ಶಕ್ತಿ ಇಲ್ಲ ಅಂತ ಹೇಳಿ ನಿರಾಶನಾಗಿ ಕೂತನಂತೆ. ಇದನ್ನ ಇನ್ನೊಂದು ಕಲಿತೇವೆ ನಾವು, ಇದರಿಂದ ಕಲಿಬೇಕಾದ ಪಾಠ ಇದು. ನಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡಿದ ಶಕ್ತಿ ಇಲ್ಲದೆ ಇರಬಹುದು, ಆದರೆ ಅದನ್ನು ನಾವು ದೈಹಿಕವಾಗಿ ನಾವು ದುರ್ಬಲರಾಗಿರಬಹುದು, ಆದರೆ ಪ್ರತಿಭಟನೆಯನ್ನ ಯಾವ ನಮ್ಮನ್ನ ಏನಾಗುತ್ತೋ ಆ ಪ್ರಮಾಣದಲ್ಲಿ ಮಾಡಬೇಕು. ಇದರ ಏನ್ ಮಾಡಿದ ಅಮ್ಮ, ನನ್ನ ಕೈಯಲ್ಲಿ ಆಗೋದಿಲ್ಲ, ನೀನು ಬಿಡಿಸೋ ಶಕ್ತಿ ನನಗಿಲ್ಲ, ತಪ್ಪು ಅಂತ ಹೇಳೋ ಶಕ್ತಿ ನನಗಿದೆ ಅಂತ ಹೇಳಿದ. ಅದಕ್ಕೆ ಹೇಳಿದ ಯಥಾಶಕ್ತಿ ಅಂದ್ರೆ ಅದೇ, ನಮ್ಗೆ ಏನು ಮಾಡ್ಲಿಕ್ಕೆ ಬರುತ್ತೋ ಅಷ್ಟು ಮಾಡೋದನ್ನೇ ಧರ್ಮ ಅಂತ ಕರೀತಾರೆ ಹೊರತು ಎಲ್ಲರೂ ಒಂದೇ ಮಾಡಬೇಕು ಅಂತ ಹೇಳಲಿಲ್ಲ. ಆದ್ರೆ ಒಳ್ಳೇದಾಗಿರ್ಬೇಕು, ಅದು ನಿಶ್ಚಿತ. ಒಳ್ಳೆಯ ಕೆಲಸವನ್ನು ಯಾರು ಎಷ್ಟು ಮಾಡ್ತಾರೋ ಅಷ್ಟು ದೇವರ ಅನುಗ್ರಹ ಮಾಡೇ ಮಾಡ್ತಾನೆ. ಇತರ ಅಷ್ಟು ಹೇಳಿದ, ಸಮಸ್ಯೆ ಹೇಗೆ ಪರಿಹಾರ ಆಗಬೇಕೀಗ. ಆಗ ಎದ್ದಿದ್ದು ವಿಕರ್ಣ ಅಂತ ಒಬ್ಬ ಹೇಳ್ತಾನೆ, ಇನ್ನೊಬ್ಬ ಅವನು ದುರ್ಯೋಧನ ತಮ್ಮಂದಿರಲ್ಲಿ ಒಬ್ಬ ವಿಕರ್ಣ. ಕರ್ಣ, ವಿಕರ್ಣ, ದುಷ್ಕರ್ಣ ಅವ್ರ ತಮ್ಮಂದಿರ ಹೆಸರುಗಳಿವೆಲ್ಲ ಕೂಡ. ಅಂದ್ರೆ ಕರ್ಣ ಈ ಕರ್ಣ, ತಮ್ಮಂದಿರಲ್ಲೇ ಒಬ್ಬ ಕರ್ಣ ಅಂತ ಒಬ್ಬ ಇದ್ದ, ದುಷ್ಕರ್ಣ ಅಂತ ಒಬ್ಬ, ವಿಕರ್ಣ ಅಂತ ಒಬ್ಬ. ಚೆನ್ನಾಗಿದೆ. ದುಷ್ಕರ್ಣ ಅಂದ್ರೆ ಕೆಟ್ಟ ಕಿವಿರೋನು ಅಂತ ಅರ್ಥ, ವಿಕರ್ಣ ಅಂದ್ರೆ ಕಿವಿನೇ ಇಲ್ದವನು ಅಂತ ಅರ್ಥ, ಕಿವಿನೇ ಇಲ್ದವನು. ಶಾಸ್ತ್ರ ಯಾರು ಕೇಳೋದಿಲ್ಲ ಅವ್ರ ಕಿವಿ ಇಲ್ಲ ಅಂತಾನೆ ಅರ್ಥ ಅಂತ ಹೇಳಿಬಿಡುತ್ತಾರೆ. ಏನೋ ಕೇಳಿದ್ರೆ ಅದು ಕಿವಿ ಅಲ್ಲ. ಭೂಷಣಕ್ಕೆ ಭೂಷಣ, ಇದು ಭೂಷಣ. ನಾಲಿಗ್ಯ ಭೂಷಣ ನಾರಾಯಣನ ನಾಮ, ಕಂಗಡಿ ಜಾತಕೋ ಕಾವೇರಿ ರಂಗನ ನೋಡದ. ಇದೆಲ್ಲ ನೋಡಿದ್ರೆ ವಿಕರ್ಣ ಅಂದ್ರೆ ನಾವೆಲ್ಲ ವಿಕರ್ಣರ ಅರ್ಥ. ಶಾಸ್ತ್ರ ಶ್ರವಣ ಮಾಡಿಲ್ಲ ಅಂದ್ರೆ ವಿಕರ್ಣ, ವಿರುದ್ಧ ಕರ್ಣ ಅಂತ ಒಂದರ್ಥ, ವಿಗತ ಕರ್ಣ ಅಂತ ಇನ್ನೊಂದರ್ಥ. ಕಿವಿ ಇಲ್ಲ, ಕೆಟ್ಟ ಕಿವಿ ಇದೆ ಅಂತಾರೆ ಅರ್ಥ. ಇದ್ದ ಕೆಟ್ಟವನವನು ಅವನೆದ್ದನಂತಾಗ ಮಾತಾಡ್ಲಿಕ್ಕೆ ಎಲ್ಲರಿಗೂ ಆಶ್ಚರ್ಯ. ಇವನ್ಯಾಗೆ ಬಾಯಿ ತೆಗಿತಾನೆ ಅಂತ ಎಲ್ಲರಿಗೂ ಆಶ್ಚರ್ಯ. ದೊಡ್ಡ ದೊಡ್ಡವರೆಲ್ಲ ಕೂತಿದ್ದಾರೆ, ಇವನೇನ್ ಮಾಡ್ತಾನೆ ಅಂತ ಎದ್ರೆ ಹೇಳ್ಬಿಟ್ನಂತ ಅವನು ಅಮ್ಮ ದ್ರೌಪದಿ ಹೇಳೋ ಸರಿ ಅಂತ ಹೇಳ್ಬಿಡ್ತಾನೆ. ಹೇಳೋ ಸರಿ, ಇದು ಸರಿಯಾದ ದ್ಯೂತ ಅಲ್ಲ, ಇದು ನೀನು ಸೋತವಳಲ್ಲ, ನಿನ್ನ ಸೋಲು ಹಕ್ಕು ಧರ್ಮರಾಜನಿಗಿಲ್ಲ, ನೀನು ಕೇಳಿದ ಪ್ರಶ್ನೆ ಸರಿಯಾಗಿದೆ ಅಂತ ಹೇಳ್ಬಿಟ್ಟ. ಎಲ್ಲರಿಗೂ ಶಾಕ್, ದುರ್ಯೋಧನ ಭಾರಿ ಶಾಕು. ಏನಿದೆ ಒಂದು ತಮ್ಮ ಕಡೆಯನ್ನ ಇನ್ನೊಂದು ಪಕ್ಷ ಓಟ್ ಹಾಕಿದಾಗತ್ತೆ ಡೈರೆಕ್ಟ್ ಆಗಿ ನೋಡ್ ನೋಡ್ತಿರ್ಲಿಕ್ಕೇನೆ, ಅವನಿಗೆ ಗಾಬರಿ ಆಗಿಬಿಡುತ್ತಿದೆ, ಇದು ಆಶ್ಚರ್ಯ ಅಂತ ಹೇಳಿಬಿಟ್ಟು ನಿಜವಾಗ್ಲೂ ಗಾಬರಿ ಎಲ್ರಿಗೂ ಕೂಡ. ಯಾಕೆ ಹೀಗಾಯ್ತು ಅಂತ ನೋಡ್ಲಿಕ್ಕೆ ಯಾರು ಸಾಧ್ಯವಾಗೋದಿಲ್ಲ ಹೇಳೋದಕ್ಕೆ. ತಕ್ಷಣ ಕರ್ಣ ಇದ್ದಂತೆ, ಹೇ ವಿಕರ್ಣ ತಪ್ಪು ಕೊಡು, ಸುಮ್ಮನೆ ದೊಡ್ಡವರೆಲ್ಲ ಕೂತಿದ್ದಾರೆ, ನೀನು ತಲೆರಟೆ ಮಾಡ್ತೀಯ, ಕೂಡು ಅಂದಂತೆ ತಪ್ಪ ಅಂತ ಕೂತು ಬಿಡ್ತಾನೆ ಮುಗಿದ್ರೆ ಅಷ್ಟೇ. ಇದೇನಿದು ವಿಶ್ಲೇಷಣೆ ಅಂತ ಪ್ರಶ್ನೆ, ಯಾಕೆ ಹೀಗಾಯ್ತು ಅಂದ್ರೆ ಆಚಾರ್ಯ ಹೇಳ್ತಾರೆ, ಈ ಮಾತಾಡಿದ್ದಕ್ಕೆ ವಿಕರ್ಣ ಭಾರಿ ದೊಡ್ಡವನ್ ಕಂಡಾಗ ಕಾಣಿಸ್ತಾನೆ, ಮೋಸ ಹೋಗಬೇಡಿ, ಅವನು ಒಳ್ಳೆಯವನಲ್ಲ, ಅವನು ದೊಡ್ಡವನಲ್ಲ. ಯಾತಕ್ಕೆದ್ದ ಅಂದ್ರೆ ದಂಭ ಬುದ್ಧೈವ, ನಾನು ಭಾರಿ ಧರ್ಮ ತಿಳಿದವನು ಅಂತ ತೋರಿಸ್ಬೇಕು ಅಂತ ಎದ್ದಂತವನು. ನನಗೂ ಕೂಡ ಭಾರಿ ಧರ್ಮ ಹೇಳಕ್ ಬರ್ತದೆ, ನಾನೇನೋ ದಡ್ಡನಲ್ಲ ಅಂತ ತೋರಿಸ್ಲಿಕ್ಕೆ ಹೋಗಿ ದಡ್ಡತನ ತೋರಿಸ್ತಾನೆ, ಅದು ವಿಶೇಷ. ನಾನು ಭಾರಿ ಧರ್ಮಿಷ್ಠ ಅಂತ ಹೇಳೋದಕ್ಕೆ ಹೋದನಂತೆ ತಕ್ಷಣ ಕರ್ಣ ಬೈದ ತಕ್ಷಣ ಕೂತ್ ಬಿಡ್ತಾನೆ. ಇಲ್ಲಿ ಒಂದು ಪ್ರಶ್ನೆನೂ ಬರಬಹುದು ಜೊತೆಗೆ, ನೀವೇನೋ ಹೇಳ್ತೀರಿ, ಈ ತರ ಮಾಡಿದರೆ ಒಳ್ಳೆ ಪ್ರಾಮಾಣಿಕ ಅಂತೀರಿ, ಅದೇ ಮಾತನ್ನು ನೀವು ಹೇಳಿದರೆ ಬೈತೀರಿ, ಇದೇನಿದು ಅಂತ ಪ್ರಶ್ನೆ ಬರುತ್ತೆ. ವಿದರಣ ಮಾತನ್ನ ನೀವು ಹೊಗಳುತ್ತೀರಿ, ಬಾರೆ ನೋಡಿ ಎಷ್ಟು ಧರ್ಮಿಷ್ಠ ಅಂತ ಹೇಳ್ಬಿಟ್ಟು, ಅದೇ ಮಾತನ್ನ ವಿಕರ್ಣ ಹೇಳಿದ್ರೆ ಇವನು ಡಂಬ ಮಾಡ್ತಾನೆ ಡಂಬ ಮಾಡ್ತಾನೆ ಅಂತ ಹೇಳ್ತೀರಿ, ಇದನ್ನ ತಪ್ಪಲ್ವೇ ವಿಮರ್ಶೆ ಅಂತ ನಮಗನ್ಸುತ್ತೆ ಯಾರ್ಯಾರು ಕೇಳಿದವರು. ಆಚಾರ್ಯ ಹೇಳ್ತಾರೆ, ಉತ್ತರ ಅಲ್ಲೇ ಇದೆ. ವಿದುರನಿಗೆ ಯಾರು ಹೇಳಿದ್ರು ಕೇಳಲಿಲ್ಲ, ಅಮ್ಮ ಇದು ತಪ್ಪು 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 ಅಂತ ಸಾರ್ತಾನೆ ಇದ್ದಾನೆ. ಆದ್ರೆ ವಿಕರ್ಣ ಬೈದ ತಕ್ಷಣ ತಪ್ಪಂತ ಕೂತ್ಬಿಡ್ತಾನೆ, ಮುದ್ದು ಬೇರೆ ಕೆಲಸ ಇಲ್ಲ ಅವನು, ನಾನು ಖಂಡಿತ ಅಂತ ಪ್ರೂವ್ ಮಾಡಿ ಆಯ್ತಲ್ಲ ಅಂತ ಅಷ್ಟೇ. ಅವನಿಗೆ ಅವನಿಗೆ ನಿಜವಾದ ದೀಕ್ಷೆ ಇದ್ದಿದ್ರೆ ಏನ್ ಮಾಡ್ಬೇಕಾಗಿತ್ತು, ಅವನು ಸಾಧ್ಯನೇ ಇಲ್ಲ, ಯಾಕೆ ಕೊಡ್ಲಿ ನಾನೀಗ, ಇವರೆಲ್ಲ ತಪ್ಪು ಮಾಡ್ತಾ ಇದ್ದಾರೆ, ನಾನು ಪ್ರತಿಭಟಿಸ್ತೇನೆ ಅಂತ ಹೇಳಬೇಕಾಗಿತ್ತು, ನನಗೆ ಅದು ಬೇಕಿರಲಿಲ್ಲ. ಅಲ್ಲೇ ಉತ್ತರ ಇದೆ, ಅದು ವಿದುರನ ದೀಕ್ಷೆ ಅವನಿಗಿಲ್ಲ. ಅವನ ಹೆಸರಲ್ಲಿ ವಿಕರ್ಣ, ಅವನು ವಿದುರ, ಆ ವಿದುರ ವಿಕರ್ಣ ಇಬ್ಬರಲ್ಲೂ ವಿ ಇದೆ, ಆದ್ರೆ ಆ ವಿ ಎಂಬುದು ಶ್ರೇಷ್ಠವಾದದ್ದು, ಇವನದು ವಿ ಅಂದ್ರೆ ವಿರುದ್ಧವಾದದ್ದು. ಅದಕ್ಕೆ ಹೇಳ್ತಾರೆ, ಪಂಚತಂತ್ರ ಕಥೆ ಓದಿರ್ತೀರಿ ನೋಡಿ, ನರಿಗಿರಿ ಉಪನ್ಯಾಸ ಮಾಡ್ತಾ ಇರ್ತಾವೆ ಎಲ್ಲ ಕೂಡ, ಶೋಕ ಹೇಳ್ತಾ ಇರ್ತಾವೆ ಓದಕ್ಕೂ ಕೂಡ. ಕರ್ನಾಟಕ ದಮನಕರೆಲ್ಲ ವಂಚನೆ, ಬರೀ ವಂಚನೆನೆ, ಶೋಕ ಹೇಳ್ತಾನೆ ಇರ್ತಾವೆ ಉದ್ದಕ್ಕೂ, ಅದು ದೊಡ್ಡ ಶಾಸ್ತ್ರ ಶ್ಲೋಕಗಳು. ಅದಕ್ಕೆ ಹೇಳ್ತಾರೆ, ಕೊಟೇಶನ್ ಕೊಟ್ಟ ಮಾತ್ರಕ್ಕೆ ಜ್ಞಾನಿ ಅಂತ ತಿಳ್ಕೊಳ್ಳೋಕೆ ಹೋಗಬೇಡಿ, ಅದರಿಂದ ಏನಾಗಬೇಕು, ಅನುಭವಕ್ಕೆ ಬರಬೇಕು, ಅನುಷ್ಠಾನಕ್ಕೆ ತರಬೇಕು, ಅವ್ರು ಇಲ್ಲದವ್ರ ಅರ್ಥ ಇಲ್ಲ. ಎಷ್ಟೋ ತರತ್ತೆ ನಾವು ಕೋರ್ಟ್ನಲ್ಲಿ ಲಾಯರ್ ವಾದ ಮಾಡ್ತಾ ಇರ್ತಾರೆ, ಅವ್ರ ಉದ್ದೇಶ ಅವ್ರಿಗೆ ಗೊತ್ತು, ಕೊಲೆ ಮಾಡಿದವನ ಪರ ವಾದ ಮಾಡ್ತೀನಿ ಅಂತ ಗೊತ್ತು, ಸವರ್ತನೆ ಮಾಡಿದ್ರು ಕೊಲೆಗಾರ ಅಲ್ಲ ಅಂತ ಏನಾದ್ರು ಕೋರ್ಟ್ ಮಾಡ್ತಾನೆ ಇರ್ತಾನೆ. ಮತ್ತೆ ಪ್ರೊಫೆಷನ್ ಅದು ಒಂದು ಆ ಥರ ಇವತ್ತು ಬರೀ ಮಾತಿಗೋಸ್ಕರ ಮಾತಾಡೋದು ಬೇರೆ, ಅದು ವೃತ್ತಿ ಬೇರೆ, ಇದು ಮೋಸ ಬೇರೆ. ಇಲ್ಲಿ ಮೋಸ ಮಾಡ್ತಾ ಇದ್ದಾನಾದ್ರಿಂದ ಈ ಮೋಸಕ್ಕೆ ಎಂದೂ ಶಿಕ್ಷೆ. ಮುಂದೆ ಇದ್ರ ಪರಿಣಾಮ ಏನಾಗುತ್ತೆ ಮುಂದೆ ನೋಡ್ತೇವೆ. ನಾವು ವಿತರಣೆ ಎಷ್ಟು ಮಾತಾಡಿದನಲ್ಲ, ಮುಂದೆ ಯಾವ ರೀತಿ ಅವರನ್ನ ಭೀಮಸೇನದೇವರು ಕೊಲ್ತಾರೆ ಅಂತ ಮುಂದೆ ನೋಡ್ತೇವಲ್ಲ. ಇದು ಉತ್ತರ ಕೊಟ್ಟೆ ಕೊಲ್ಲೋದು, ಸುಮ್ಮನೆ ಕೊಲ್ಲೋದಿಲ್ಲ. ಅಷ್ಟಾಯ್ತು ವಿಕರಣ ತೆಪ್ಪುಗ ಕೂತ. ಮುಂದೆ ಯುದ್ಧಬದ್ಧ ಯಾರೋ ಏನೋ ಯುದ್ಧಕ್ಕಿದ್ದಾಗ ಏನೋ ಆಯ್ತಲ್ಲ ಅಂತ ತಿಳ್ಕೊಂಡ್ರೆ ಅಷ್ಟೊತ್ತಿಗೆ ಈ ಸಮಸ್ಯೆಗೆ ಪರಿಹಾರ ಹೇಗೆ? ಆಗ ಭೀಮಸೇನ ಎದ್ದು ಹೇಳ್ತಾ ಇದ್ದಾರೆ. ಇದು ಫಸ್ಟ್ ಟೈಮ್ ಭೀಮಸೇನ ಹೇಳೋದು ಸಭೆಯೊಳಗೆ. ಅರ್ಜುನ ಅರ್ಜುನ ಬೀಭತ್ಸೋ ಕ್ಷಮಾ ಮೇ ತಾತ ನರೋಚತೆ. ಅರ್ಜುನ, ಇನ್ನು ನಾನು ಸುಮ್ಮನೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಇನ್ನು ಸುಮ್ಮನೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಧರ್ಮರಾಜ ಮಾಡಿದ್ದು ಭಾರಿ ದೊಡ್ಡ ತಪ್ಪು ಮಾಡಿದ್ದಾನೆ ಈತ. ಅವರು ತಪ್ಪು ಮಾಡ್ತಾ ಇದ್ದಾರೆ ಹೌದು, ಆದರೆ ತಪ್ಪಿಗೆ ಆಸ್ಪದ ಕೊಟ್ಟಿದ್ದೀವನು. ಆದ್ರಿಂದ ಅವ್ರ ಹೆಸರಿಗೆ ಅಣ್ಣ ಇರಬಹುದು, ಆದರೆ ನಾನು ಈ ಸುಮ್ಮನೆ ಇರಲಿಕ್ಕೆ ಸಾಧ್ಯ ಇಲ್ಲ. ಸಹದೇವ ಅಗ್ನಿಮಾನಯ ಅಂತ ಹೇಳಿದ್ರು. ಸಹದೇವ ಹೋಗಿ ಬೆಂಕಿ ತಗೊಂಡು ಬಾ ಅಂತ ಹೇಳ್ತಾನೆ ಭೀಮಸೇನ. ಅಕ್ಷ್ಟ ಸಹದೇವನಿಗೆ ಆಶ್ಚರ್ಯ, ಎಲ್ಲರಿಗೂ ಆಶ್ಚರ್ಯ, ಏನೇ ಆಗ್ತಾ ಇದೆ ಹೇಗೆ ಅಂತ. ಅರ್ಜುನ ಕೇಳ್ತಾನೆ, ಅಣ್ಣ ಏನ್ ಮಾಡ್ತೀಯ, ಯಾಕೆ ಅಗ್ನಿ ತರಬೇಕು ಅಂತ ಕೇಳಿದರೆ, ನಾನು ಹೇಳ್ತಾ ಇದ್ದೇನೆ ಧರ್ಮದಲ್ಲಿ ನೇರ ಹೇಳ್ತಾ ಇದ್ದೇನೆ, ತುಂಬಾ ತಪ್ಪು ಮಾಡಿದ್ದೆ ಅಣ್ಣ ನೀನೀಗ. ದಕ್ಷಿಣೀಯವು ಹಿ ತೇ ಭುಜವು, ನಿನ್ನ ಕೈಗಳನ್ನು ಸುಟ್ಟು ಬಿಡಬೇಕು ಅಂತ ಹೇಳಿದ್ದಾರೆ. ಇಷ್ಟು ಉಗ್ರವಾಗಿ ಭೀಮಸೇನ ಮಾತಾಡಿದ್ದನ್ನು ಕೇಳಿದರೆ ಧರ್ಮ ಅಂತ ಅವ್ರಿಗೊಂದು ಧರ್ಮ ಇವ್ರಿಗೊಂದು ಧರ್ಮ ಅಲ್ಲ, ಧರ್ಮ ಅಂದ್ರೆ ಎಲ್ಲರಿಗೂ ಒಂದೇ ರೀತಿ ಧರ್ಮ. ನೀನು ತಪ್ಪು ಮಾಡ್ತಾ ಇದ್ದೀಗ, ನಿನ್ನ ಕೈಗಳನ್ನು ಸುಟ್ಟು ಬಿಡಬೇಕು. ಇದು ಕೇಳ್ತಾರೆ ಶಾಸ್ತ್ರದಲ್ಲಿ ದ್ಯೂತವನ್ನು ಯಾರು ಆಡ್ತಾರೋ ಅವ್ರು ಕೈ ಸುಡಬೇಕು ಅಂತ ಶಾಸ್ತ್ರ. ಇವತ್ತು ಎಷ್ಟು ಜನ ಕೈ ಸುಡಬೇಕೋ ಲೆಕ್ಕನೇ ಇಲ್ಲ. ಅಡ್ತಿ ಲೆಕ್ಕ ಹಾಕಿಬಿಟ್ರೆ ಕೈ ಸುಡ್ಕೋತಾನೆ ಹೋಗ್ತಿರ್ಬೇಕಾಗತ್ತೆ. ದೊಡ್ಡ ತಪ್ಪದು ಒಂದು, ಅದು ಕಳ್ತನ ಮಾಡಿದ್ರೆ ಕೈ ಕತ್ತರಿಸಬೇಕು ಅಂತ ಶಾಸ್ತ್ರ, ಸುಳ್ಳು ಮಾತಾಡಿದರೆ ಜಿಹ್ವಾಛೇದನ ಮಾಡಬೇಕು ಅಂತ ಶಾಸ್ತ್ರ. ಅದೆಲ್ಲ ಲೆಕ್ಕ ಹಾಕಿದರೆ ಇವತ್ತು ಈತ ಮಾಡಿದ ಕೆಲಸ, ಯಾರು ಹೆಂಡ ಕುಡಿತಾರೆ ಮದ್ಯಪಾನ ಮಾಡ್ತಾರಲ್ಲ ಅದೇನು ಮಾಡಬೇಕು ಅಂತ ಗೊತ್ತೇನು. ಅವರಿಗೆ ಕುದಿಯೋ ತುಪ್ಪ ಬಾಯಲ್ಲಿ ಹಾಕಬೇಕಂತೆ, ಕುದಿಯೋ ತುಪ್ಪ ಬಾಯಲ್ಲಿ ಹಾಕಬೇಕಂತೆ. ಮುಂದೇನಂತ ಕೇಳಬೇಡಿ, ಸತ್ತೋಗಿರ್ತೇನೆ, ಇನ್ನೇನು ಇರ್ತಾನೆ ಬಾಯಸ್ ಕುದಿಯೋ ಬಾಯಲ್ಲಿ ಹಾಕಿದ್ರೇನು, ಇನ್ನು ಆಹಾರ ತಿನ್ನಲಿಕ್ಕೆ ಸಾಧ್ಯ ಇಲ್ಲ. ಒಳಗೆ ಹೋಗ್ಬೇಕು, ಮತ್ತೆ ಬಾಯಲ್ಲಿ ಹಾಕೋದು ಒಳಗೆ ಹೋಗಬೇಕಾದ್ರೆ ಸತ್ತೋಗ್ತಾರೆ, ಅದನ್ನು ಕೊಲ್ಲಬೇಕು ಅಂತ. ಇವತ್ತು ಅದನ್ನು ಜನ ಟೇಬಲ್ ಮೇಲೆ ಸ್ಟೇಪ್ ಆರಾಮ ಮಾಡ್ಕೋತಾ ಓಡಾಡ್ತಿರ್ತಾರೆ. ನಮ್ಮನ್ನು ಯಾರು ಕೇಳ್ತಾರೆ, ಯಾರು ಹೇಳ್ತಾರೆ ಅಂತ ಹೇಳಿಬಿಟ್ಟು ನಮ್ಮನ್ನು ಇವು ಜನ ಕೇಳಲಿಕ್ಕಿಲ್ಲ. ಆದರೆ ಜನಾರ್ದನ ಕೇಳಿಯೇ ಕೇಳ್ತಾನೆ, ಭಗವಂತ ಕೇಳಿಯೇ ಕೇಳ್ತಾನೆ. ಈ ಮದ್ಯಪಾನ ಇತ್ಯಾದಿ ಬಿಡಿಸ್ಬೇಕಾದ್ರೆ ಎಷ್ಟು ಸ್ಲೋಗನ್ ಹಾಕಿದ್ರು ನಡೆಯೋದಿಲ್ಲ. ನಾವು ಶಾಸ್ತ್ರ ಭಾಗವತಾದಿಯನ್ನು ಕೇಳಬೇಕು. ಆಗ ಮನುಷ್ಯನಿಗೆ ವಿಚಿತ್ರವಾದಂತಹ ಒಬ್ಬ ಎಷ್ಟು ತಪ್ಪು ಮಾಡ್ತಾ ಇದ್ದೇವೆ ಅಂತ ಅರ್ಥ. ಈ ಮಾತನ್ನ ಧರ್ಮರಾಜ ಸಾಕ್ಷಾತ್ ಯಮಧರ್ಮ ಆತರಿ ಭೀಮಸೇನ ಹೇಳ್ತಾನೆ, ನೀನು ಕೈ ಸುಟ್ಟು ಬಿಡಬೇಕು ಅಂತ ಹೇಳಿದರೆ, ಆಗ ಅರ್ಜುನ ಕೇಳಿದಂತ, ಅಣ್ಣ ನಮ್ಮೆಲ್ಲರ ಅಣ್ಣ ಆತ, ರಾಶಿಯಾಗ ಮಾಡಿದವನು ಮಹಾರಾಜ, ಆತರ ಕೈ ಸುಟ್ಟು ಬಿಡಬೇಕಾ ಅಂತ ಕೇಳಿದರೆ, ಆಗ ಭೀಮಸೇನ ಹೇಳೋ ಮಾತು ಮತ್ತೊಂದು ಧರ್ಮಶಾಸ್ತ್ರದ ಸಾರ. ಅರ್ಜುನ, ತಪ್ಪು ಮಾಡಿದವರು ಶಿಕ್ಷೆ ಕೊಡಲೇಬೇಕು ಶಾಸ್ತ್ರ ಹೇಳುತ್ತೆ. ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡಲೇಬೇಕು, ಬೇರೆ ದಾರಿ ಇಲ್ಲ. ಆದರೆ ಶಿಕ್ಷೆ ಅನ್ನೋದು ಮೂರು ವಿಧ ಅಂತ. ಶಿಕ್ಷೆ ಅನ್ನೋದು ಮೂರು ವಿಧ, ದೊಡ್ಡವರು ತಪ್ಪು ಮಾಡ್ತಾರೆ, ನಮ್ಮ ಸಮಾನರು ತಪ್ಪು ಮಾಡ್ತಾರೆ, ಚಿಕ್ಕವರು ತಪ್ಪು ಮಾಡ್ತಾರೆ. ದೊಡ್ಡವರು ತಪ್ಪು ಮಾಡಿದಾಗ ನಾವು ಉತ್ತಮೇ ವಚಸಾ ಶಿಕ್ಷಾ, ಅದನ್ನು ಮಾಡಬಾರದು, ಮಾಡ್ತೇವೆ ಅಂತ ಹೇಳಬೇಕು ಅಂತ ಹೇಳ್ತಾರೆ. ನಿನ್ನ ಕೈ ಸುಟ್ಟು ಬಿಡಬೇಕು, ಇಷ್ಟೇ ಶಿಕ್ಷೆ. ಕೈ ನಿಜವಾಗ್ಲೂ ಸುಡೋದಲ್ಲ, ಸುಟ್ಟು ಬಿಡಬೇಕು ಅಂತ ಹೇಳಬೇಕು. ಸಮಾನರು ಮಾಡಿದಾಗ ಸುಟ್ಟು ಬಿಡಬೇಕು ಅಂತ ಹೇಳಬೇಕು, ಆದರೆ ಸುಡಬಾರದು, ಆದರೆ ಸುಮ್ಮನೆನೂ ಇರಬಾರದು. ಅದಕ್ಕೆ ಅರ್ಥದಂಡ ಅಂತ ಹೇಳಿ, ಅಥ ಮಧ್ಯಮೇ ಅರ್ಥದಂಡಶ್ಚ, ಈಕ್ವಿವಲೆಂಟ್ ಆಗಿ ಅದಕ್ಕೆ ಪೆನಾಲ್ಟಿ ಹಾಕಬೇಕು. ಈಕ್ವಿವಲೆಂಟ್ ಪೆನಾಲ್ಟಿ ಹಾಕಿಬಿಟ್ರೆ ಮಧ್ಯಮರಿಗೆ ದಂಡ, ಚಿಕ್ಕವರಿಗೆ ಅಧಮೇ ದೇಹದಂಡಶ್ಚ, ಅವರನ್ನು ಕೈಯೇ ಕತ್ತರಿಸಬೇಕು, ಕೈಯೇ ಸುಡಬೇಕು. ಇದು ಶಾಸ್ತ್ರ ವಿಧಿ. ದೊಡ್ಡವರು ತಪ್ಪು ಮಾಡಿದಾಗ ಮಾತಿನಲ್ಲಿ ಹೇಳಬೇಕು, ಚಿಕ್ಕವರು ಮಾಡಿದಾಗ ದಂಡ ತೀರಿಸಬೇಕು, ಚಿಕ್ಕ ಸಮಾನವರು ಮಾಡಿದಾಗ, ಚಿಕ್ಕವರು ಮಾಡಿದಾಗ ಆಕ್ಚುಲಿ ಮಾಡಬೇಕು ಅಂತ ಶಾಸ್ತ್ರ ಇದೆ. ಧರ್ಮರಾಜ ಅಣ್ಣ ಮಹಾರಾಜ ಎಲ್ಲ ಆಗಿದ್ದಾನಾದ್ರಿಂದ ಅವನ ಕೈ ಸುಡೋದಿಲ್ಲ, ಸುಟ್ಟು ಬಿಡಬೇಕು ಅಂತ ಹೇಳ್ತೇನೆ, ಇದೇ ಆತನಿಗೆ ಶಿಕ್ಷೆ ಅಂತ. ಯಾಕೆ ದೊಡ್ಡವರು ಹೀಗೆ ಮಾಡ್ತಾರೆ ಅಂದ್ರೆ ಅಷ್ಟು ಸಾಕು ಅಂತ ಅರ್ಥ ದೊಡ್ಡವರು. ಈ ಮಾತು ಕೆಲವರು ಸುಮ್ಮನೆ ನೋಡಿಬಿಟ್ರೆ ಸಾಕು, ಕೆಲವರಿಗೆ ಓಹೋ ಬಾಡಿ ತಪ್ಪು ಮಾಡಿದ್ದೇನೆ ಅಂತ ಅರ್ಥ ಆಗಿಬಿಡುತ್ತೆ. ಕೆಲವರು ನೋಡಿಬಿಟ್ರೆ ಸಾಕು, ಕೆಲವರಿಗೆ ಬಾಯಿ ಬಿಟ್ಟು ಹೇಳಬೇಕು, ಕೆಲವರಿಗೆ ಕೆಲವರಿಗೆ ಒದ್ರೂ ಅರ್ಥ ಆಗಲ್ಲ, ಆ ತೋತ್ತರ್ಥ ಬಾ ಶುರು ಮಾಡೇ ಬಿಡ್ತಾರೆ. ಅದು ತುಂಬಾ ವಿವೇಕಿಗಳಿಗೆ ಹೆಚ್ಚು ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ ಅಂತ. ನೀನು ಮಾಡಿದ್ದು ತಪ್ಪು, ಮಣ್ಣು ತಿನ್ನು ಅಂತ ಹೇಳಿದ್ರೆ ಆ ಟೈಪ್, ಮಣ್ಣು ತಿನ್ನೋದ್ರೆ ಎಲ್ಲಿ ಸಿಗುತ್ತೆ, ಯಾವ ಮಣ್ಣು ತಿನ್ನಲಿ ಅಂತ ಕೇಳೋದಿಲ್ಲ. ತಪ್ಪು ಕೆಲಸ ಅಂತ ಅಷ್ಟೇ ಇರ್ತದೆ. ಆ ಮಾತು ಅನ್ಸ್ಕೊಂಡ್ರೆ ಸಾಕಲ್ಲ, ದೊಡ್ಡವರಿಗೆ ಅಷ್ಟು ಮಾತನ್ಸ್ಕೊಂಡ್ರೆ ಎಚ್ಚರ ಬಂದು ಇನ್ಮೇಲೆ ಆ ಕೆಲಸ ಮಾಡಬಾರದು ಗ್ಯಾರಂಟಿ ಆಗಿಬಿಡುತ್ತೆ. ಈ ಕೈ ಶಿಕ್ಷೆ ಕೊಡೋ ಉದ್ದೇಶ ಏನು ಅಂತ ಕೇಳಿದರೆ ಅವನು ರಿಪೀಟ್ ಮಾಡಬಾರದು, ಮೊದಲನೇ ಉದ್ದೇಶ. ಉಳಿದವರು ಅದನ್ನು ನೋಡಿ ಪಾಠ ಕಲಿಯಬೇಕು, ಇನ್ನೊಂದು ಉದ್ದೇಶ. ಅದಕ್ಕೋಸ್ಕರ ಭೀಮಸೇನ ಹೇಳಿದ ಧರ್ಮ ಇದು, ಇಂತಹ ಹಕ್ಕು ಯಾರಿಗಿರ್ತದೆ ಲೆಕ್ಕ ಹಾಕಿ, ನಿಜವಾದ ತಮ್ಮನಿಗೆ ಇಂತಹ ಹಕ್ಕು ಇರ್ತದ ಅಂತ ಕೇಳಿದರೆ, ನಿಜವಾದ ತಮ್ಮ ಭೀಮಸೇನ ಹುಟ್ಟಿನಲ್ಲಿ ತಮ್ಮನೇ ಹೊರತು ನಿಜವಾಗಲೂ ಎಂಥವನು ಭೀಮಸೇನೆಯಲ್ಲಿ ಧರ್ಮರಾಜ ಏನು. ಮುಖ್ಯ ಪ್ರಾಣನ ಅವತಾರ ಈತ, ಯಮದೇವರ ಅವತಾರ ಆತ. ಆದ್ರಿಂದಾನೆ ತುಂಬ ಶ್ರೇಷ್ಠವಾದ ವ್ಯಕ್ತಿತ್ವ ಭೀಮಸೇನ. ಇದು ರಾಮ ಮಹಾಭಾರತದ ವೈಶಿಷ್ಟ್ಯ ಅಂದರೆ, ಅಣ್ಣ ಸಣ್ಣವನು, ತಮ್ಮ ದೊಡ್ಡವನು, ಎರಡು ಕಡೆ ಅಂತನೇ ಕಾಣುತ್ತೆ. ಇಲ್ಲಿ ಧರ್ಮರಾಜ ದೊಡ್ಡವನು ಅಣ್ಣ, ಭೀಮಸೇನ ಚಿಕ್ಕವನು ತಮ್ಮ. ಸ್ವರೂಪದಲ್ಲಿ ಭೀಮಸೇನ ದೊಡ್ಡವನು, ಧರ್ಮರಾಜನೇ ಚಿಕ್ಕವನು. ಅದೇ ರೀತಿ ಬಲರಾಮ ಕೃಷ್ಣ ಇದ್ದಾರೆ, ಬಲರಾಮ ಅಣ್ಣ, ಕೃಷ್ಣ ತಮ್ಮ. ಯಾರು ದೊಡ್ಡವರದ್ದು? ಬಲರಾಮನ್ನೇ ಕೇಳಿ ಕೃಷ್ಣ ದೊಡ್ಡವರು ಅವರೇ ಒಪ್ಕೊಂಡ್ಬಿಡ್ತಾರೆ. ಧರ್ಮರಾಜ ಒಪ್ಕೋತಾನೆ ಭೀಮ ದೊಡ್ಡ ವ್ಯಕ್ತಿ, ಬಲರಾಮ ಒಪ್ಕೋತಾನೆ ಕೃಷ್ಣ ದೊಡ್ಡ ವ್ಯಕ್ತಿ. ಅಂದ್ರೆ ಇಲ್ಲಿ ನೋಡಬೇಕು ವಾಯುದೇವರ ವಿಶೇಷ. ಅಲ್ಲಿ ಕೃಷ್ಣ ಹೇಗೆ ತಮ್ಮನಾಗಿ ಹುಟ್ಟಿ ಬಲರಾಮನನ್ನ ನೋಕುಶ ಅಣ್ಣ ಅಣ್ಣ ಅಂತ ಕರೀತಿದ್ದಾನೋ ಆತ ಹರಿ, ಅದೇ ರೀತಿ ವಾಯುದೇವರು ಏನ್ ಮಾಡಿದ್ದಾರೆ? ತಾವು ತಮ್ಮನಾಗಿ ಹುಟ್ಟಿ ಧರ್ಮರ ಅಣ್ಣ ಅಣ್ಣ ಅಂತ ಕರೆದು ಅನುಕರಣೆ ಮಾಡ್ತಾ ಇದ್ದ. ಇದಕ್ಕೆ ಸಾಕ್ಷಾತ್ ಪ್ರತಿಬಿಂಬ ಅಂತ. ಆಭಾಸಕೋಶ್ಯ ಪವನಃ ಪವನಶ್ಯ ರುದ್ರ ಅಂತ ಹೇಳೋದಕ್ಕೆ ದೃಷ್ಟಾಂತ. ಅಷ್ಟೊತ್ತಿಗೆ ಧರ್ಮರಾಜ ಪಾಪ ತಲೆ ತೆಗೆಸಿದ್ದಾನೆ ಅರ್ಜುನನಿಗೆ. ಅರ್ಜುನ ಏನು ತಪ್ಪು ತಿಳ್ಕೊಂಡಿದ್ದ ಮೊದಲು, ಅಣ್ಣ ಕೈ ಸುಟ್ಟೇ ಬಿಡ್ತಾನೆ ಅಂತ ಹೇಳಿಬಿಟ್ಟು. ಇದು ಹೇಳಿದಾಗ ಅರ್ಜುನನಿಗೆ ಅರ್ಥ ಆಯಿತು. ಅಣ್ಣ ಆಯಿತು ಅಂತ ಹೇಳಿ ಎಲ್ಲ ಮಾತಾಡ್ತಾ ಇದ್ದಾರೆ. ದುರ್ಯೋಧನ ನೋಡ್ತಾ ಇದ್ದಾನೆ. ಅವನು ಖದೀಮ ಅಂದ್ರೆ ಖದೀಮ, ಭಾರಿ ಸಿಕ್ಕಾಬಟ್ಟೆ ಕನ್ನಿಂಗ್ ಬುದ್ಧಿ ಅವನು. ಸ್ವಲ್ಪ ಸ್ಟಡಿ ಮಾಡ್ತಾನೆ, ಅವನು ಬುದ್ಧಿ ಓಡುತ್ತಾಗ ಓಹೋ ಹೊಸ ಒಂದು ತಂತ್ರ ಮಾಡ್ತೇನೆ ಅಂತ ಹೇಳ್ತಾನೆ. ಹೊಸ ತಂತ್ರ ಮಾಡ್ತೇನೆ ಅಂತ ಎದ್ದು ನಿಂತ್ಕೊಂಡು ಮಾತಾಡ್ತಾನೆ ದುರ್ಯೋಧನ. ನೋಡಿ ಪಾಂಡವರೇ, ನಾನೊಂದು ಮಾತು ಹೇಳ್ತೇನೆ, ಅದರಂತೆ ಕೇಳಿದರೆ ನಿಮಗೆಲ್ಲ ವಾಪಸ್ ಕೊಟ್ಬಿಡ್ತೇನೆ ಅಂತ. ಎಲ್ಲ ರಾಜ್ಯ ವಾಪಸ್ ಕೊಡ್ತೇನೆ, ಕೋಶ ವಾಪಸ್ ಕೊಡ್ತೇನೆ, ದ್ರೌಪದಿ ಬಿಟ್ಟುಬಿಡ್ತೇನೆ, ಎಲ್ಲರೂ ಬಿಟ್ಟುಬಿಡ್ತೇನೆ. ನಾನು ಹೇಳಿದೆ ನೀವು ಕೇಳಬೇಕು ಅಂತ ಹೇಳ್ತಾನೆ. ಏನು ಅಂದರೆ ಇಷ್ಟೇ, ಧರ್ಮರಾಜ ತಪ್ಪು ಮಾಡಿದ್ದಾನೆ, ನೀವು ನಾಲ್ಕು ಜನ ತಮ್ಮಂದಿರಿದ್ದೀರಲ್ಲ, ನೀವೇದ್ದು ಒಂದು ಮಾತು ಹೇಳಬೇಕು, ಧರ್ಮರಾಜ ನಮಗೆ ಪೂಜ್ಯನಲ್ಲ ಅಂತ ಹೇಳಿಬಿಟ್ರೆ ನಿಮ್ಮೆಲ್ಲ ಬಿಡುಗಡೆ ಮಾಡಿಬಿಡ್ತೀನಿ. ಎಷ್ಟು ಕೆಟ್ಟ ಬುದ್ಧಿ ಇದೆ, ಧರ್ಮರಾಜನ ಪೂಜೆ ಡಿಕ್ಲೇರ್ ಮಾಡಬೇಕು, ಧರ್ಮರಾಜ ಪೂಜ್ಯನಲ್ಲ ಅಂತೇಳಿ ತಕ್ಷಣ ಬಿಟ್ಟುಬಿಡ್ತೇನೆ. ನಾಲ್ಕು ಜನ ಹೇಳಬೇಕು, ಹೋಗ್ಲಿ ನಾಲ್ಕು ಜನ ಬೇಡ, ನೀವು ಇಬ್ಬರು ಹೇಳಿದರೆ ಸಾಕು, ಭೀಮಸೇನ ಅರ್ಜುನ ಇಬ್ಬರು ಹೇಳಿದ್ರೆ ಸಾಕು, ನಕಲ ಸಾಹೇಬ್ ಲೆಕ್ಕ ಇಲ್ಲ, ಭೀಮಾರ್ಜುನ ಇಬ್ಬರು ಹೇಳಿಬಿಟ್ರೆ ಸಾಕು, ಅವಾಗ ನಾನು ಖಂಡಿತ ಬಿಡುಗಡೆ ಮಾಡಿಬಿಡ್ತೇನೆ. ಹೋಗ್ಲಿ ಅರ್ಜುನೂ ಹೇಳೋದು ಬೇಕಾಗಿಲ್ಲ, ಭೀಮ ಒಬ್ಬ ಹೇಳಿದ್ರೆ ಸಾಕು, ಅವನು ಕಂಡಿರೋದು ಭೀಮಸೇನ ಮೇಲೆ, ಭೀಮ ಒಬ್ಬ ಪೂಜ್ಯನಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಬಿಡುಗಡೆ ಮಾಡಿಬಿಡ್ತೇನೆ. ಯಾತಕ್ಕೆ ಈ ಮಾತಾಡ್ತಾನೆ ಗೊತ್ತವನು, ಅವರ ಒಡೆ ಕುಟ್ಟಿಸ್ಬೇಕು, ಮಿತ್ರ ಭೇದ ಅಣ್ಣ ತಮ್ಮದಲ್ಲಿ ಒಡೆ ಕುಟ್ಟಿಸ್ಬೇಕು. ಕುಟ್ಟಿಸಿದ ತಕ್ಷಣ ಏನಾಗಿ ಧರ್ಮರಾಜ ವೀಕ್ ಆಗಿಬಿಡ್ತಾನೆ. ಯಾವಾಗ ಭೀಮಸೇನ ಧರ್ಮದ ಅಣ್ಣ ಅಲ್ಲಿ ಭೀಮ ಏನಾದ್ರೂ ಬಿಟ್ಟಾದ್ರೆ ಧರ್ಮರಾಜನ ಗತಿ ಮುಗಿದಂತೆ ಲೆಕ್ಕ. ಬಾಹೋರ್ಬಲಾತ್ ಧರ್ಮ ಜ್ಞಾನಬಲಾಚ ಧರ್ಮ ರಕ್ಷಃ, ಭೀಮಸೇನ ಪ್ರೊಟೆಕ್ಷನ್ ಇದೆ ಅಂತ ಆತ ಬದುಕಿರೋದು. ಸ್ವಿಚ್ ಆಫ್ ಮಾಡಿದ ಮೇಲೆ ವೈರ್ ಬರೀ ವೈರ್ ತುಂಡ ಅಷ್ಟೇ, ಕಿತ್ಕೊಂಡು ಹೋಗ್ತಾನೆ ಅವನು ಬೇಕಾದ. ಕರೆಂಟ್ ಇದ್ದಾಗ ಅವನು ಮುಟ್ಟೋಕೆ ಹೋಗೋದಿಲ್ಲ. ಆ ಕರೆಂಟ್ ಇಲ್ಲ ಅಂದ್ರೆ ಅದು ಬರೀ ಪೀಸ್ ಆಫ್ ವೈರ್, ಏನು ಆರಾಮ ಎಳದಾಡಬಹುದಾಗಿ. ಕರೆಂಟ್ ಇದ್ದ ಮುಟ್ಲಕ್ಕೆ ಸಾಧ್ಯ ಇಲ್ಲ. ಧರ್ಮರಾಜನಲ್ಲಿ ಭೀಮಸೇನ ಅನುಗ್ರಹ ಇದ್ದಿದ್ದಕ್ಕೆ ಆ ಶಕ್ತಿ ಇದೆ. ಏನಾದರೂ ಒಡಕುಟ್ಟಿಸಬೇಕು ಅಂತ ಕುತಂತ್ರ ಮಾಡಿದನಂತೆ. ಇದು ಒಂದು ದುರ್ಯೋಧನನ ರಾಜಕೀಯ ತಂತ್ರ. ಇದು ಎಲೆಕ್ಷನ್ ಬರ್ತಾ ಇದೆ ನೋಡಿ, ಈಗ ನಿಜಾನ ಪಾರ್ಟಿ ಹೊಡಿಬೇಕು ಏನಾರು ಮಾಡಿಬಿಟ್ಟು, ಅದು ವೀಕ್ ಆಗುತ್ತೆ ಇಮ್ಮಿಡಿಯೇಟ್ಲಿ, ಅವಾಗ ಗೆದ್ದು ಬಿಡಬಹುದು ಅಂತ ಹೇಳಿ. ಪಂಚತಂತ್ರ ಐದು ತಂತ್ರ, ಮಿತ್ರ ಭೇದ ಅಂತ ಇದೆಯಲ್ಲ, ಮಿತ್ರ ಭೇದ ಅಂದ್ರೆ ಅದೇ ಸಂಧಿ ಭೇದ ವಿಗ್ರಹ ಯಾನ ಇವೆಲ್ಲ ರಾಜಕೀಯದಲ್ಲಿ ಷಣ್ ನೀತಿಗಳು ಅಂತ ಕರೀತಾರೆ. ಆರು ನೀತಿಗಳು ಅಂದ್ರೆ ರಾಜನೀತಿಗಳು. ಮಿತ್ರರಲ್ಲಿ ಇಬ್ಬರು ಪ್ರಬಲರಾದ ಒಬ್ಬ ಶಕ್ತಿ ಯುದ್ಧಕ್ಕೆ ಬಂದುಬಿಟ್ರೆ ಒಬ್ಬ ವ್ಯಕ್ತಿ, ಅವನಿಗೆಲ್ಲೋದು ಕಷ್ಟ ಇವನಿಗೆ. ಆದ್ರೆ ಅವನ್ನ ಭಾಗ ಮಾಡಿ ಹಾಕ್ಬಿಟ್ರೆ ಇಬ್ಬರು ವೀಕ್ ಆಗಿಬಿಡ್ತಾರೆ. ಆಗ ಗೆಲ್ಲಬಹುದು ಅಂತ ತಂತ್ರ ಅದು ಬಂದು, ಅದು ಒಳ್ಳೆ ರೀತಿ ಉಪಯೋಗಿಸಿದ್ರೆ ತಂತ್ರ, ಇದು ಕುತಂತ್ರ ಅಷ್ಟೇ. ಆಗ ಮಾಡಿದನಂತೆ ಕಷ್ಟ ಭೀಮಸೇನ ಮೇಲೆ ಕೆಡುತ್ತಾನೆ. ಎಲ್ಲ ಏನ್ ತಿಳ್ಕೊಂಡ್ಬಿಡ್ತಾರೆ, ಓ ಭೀಮಸೇನ ಡಿಕ್ಲೇರ್ ಮಾಡಕ್ ಕಾಣಿಸ್ತದೆ ಬಹುಶಃ, ದುರ್ಯೋಧನ ಬೈಲ ಕೊರಟ ಕಾಣಿಸ್ತದೆ. ಖುಷಿಯೋ ಖುಷಿ ಎಲ್ರು ದುರ್ಯೋಧನಾದಿಗಳಿಗೆಲ್ಲ. ಎದ್ದು ನಿಂತು ಭೀಮಸೇನ ಮಾತಾಡ್ತಾನೆ, ಎಲ್ಲೋ ದುರ್ಯೋಧನ, ಧರ್ಮರಾಜ ನಮಗೆ ಪೂಜ್ಯ ಅಲ್ಲ ಅಂತ ಹೇಳ್ಬೇಕಾ, ನಮಗೆ ಅಣ್ಣ ಅಲ್ಲ ಅಂತ ಹೇಳ್ಬೇಕಾ, ಏನ್ ಮಾತಾಡ್ತಿದ್ದೀನಿ ನೀನೀಗ? ನಾನು ಹೇಳ್ತೇನೆ ಕೇಳು, ಧರ್ಮರಾಜ ನನಗೆ ಪೂಜ್ಯ, ನಮಗೆ ಪೂಜ್ಯ, ಅಷ್ಟೇ ಅಲ್ಲ ಇಲ್ಲಿ ಕೂತಿರೋ ಎಲ್ಲರಿಗೂ ಪೂಜ್ಯ, ನಿಮಗೂ ಪೂಜ್ಯ ಅಂತ ಹೇಳಿದ್ರೆ ಪೂರ್ತಿ ವಿರುದ್ಧ ಇದಕ್ಕೆ ಹೊರಟೋಯ್ತು. ನಿಮ್ಮೆಲ್ಲರಿಗೂ ಪೂಜ್ಯ, ಧರ್ಮರಾಜ ನಿಮ್ಮೆಲ್ಲರಿಗೂ ಪೂಜ್ಯ, ನನಗೂ ಪೂಜ್ಯನಾಗಿದ್ದಾನೆ. ಇದೇ ನೀವು ಇಷ್ಟು ಹೇಳ ನನಗೂ ಪೂಜ್ಯ ಅಂತ ಅಷ್ಟೇ ಹೇಳಬಾರ್ದು ಅಂತ ಕೇಳಿದ್ರೆ, ಇಲ್ಲ ನಿಮ್ಮೆಲ್ಲರಿಗೂ ಧರ್ಮರಾಜ ಪೂಜ್ಯ. ಯಾತಕ್ಕೆ ಅಂದ್ರೆ ಧರ್ಮರಾಜ ನನಗೆ ಪೂಜ್ಯನಾದ್ರಿಂದ. ಸರಿಯಾಗಿ ಅರ್ಥ ಮಾಡ್ಕೋಬೇಕಾದನ, ಧರ್ಮರಾಜ ನನಗೆ ಪೂಜ್ಯನಾದ್ರಿಂದ ನಿಮ್ಮೆಲ್ಲರಿಗೂ ಪೂಜ್ಯ. ನಿನಗೂ ಪೂಜ್ಯನಾದ ನಮಗೆಲ್ಲ ಪೂಜ್ಯನಾಗಬೇಕು ಅಂದ್ರೆ, ಹಾ ಅದಕ್ಕೇನಾ, ನಾನು ನಿಮ್ಮೆಲ್ಲರಿಗೆ ಪೂಜ್ಯ, ನಾನು ನಿಮ್ಮೆಲ್ಲರಿಗೆ ಪೂಜ್ಯ, ನನಗೆ ಧರ್ಮರಾಜ ಪೂಜ್ಯ, ಅದು ನಿಮ್ಮೆಲ್ಲರಿಗೂ ಧರ್ಮರಾಜ ಪೂಜ್ಯ. ಸಿಂಪಲ್ ಲಾಜಿಕ್. ಇವೆಲ್ಲರೂ ಧರ್ಮ ನಮಸ್ಕಾರ ಮಾಡಬೇಕು ಈ ಧರ್ಮರಾಜನಿಗೆ, ಗೊತ್ತಾ ಅಂತ ಹೇಳಿದರು. ಆಗ ಪರಿಸ್ಥಿತಿ ಬಂತೀಗ, ಅಲ್ಲ ನೀನು ನಮ್ಮೆಲ್ಲರಿಗೆ ಪೂಜ್ಯ ಅಂತ ಯಾರು ಹೇಳಿದ್ರಿ? ಈಗ ಭೀಮಸೇನ ಎಲ್ಲರಿಗೂ ಪೂಜ್ಯ ಅಂತಾದ್ರೆ ಭೀಮ ಪೂಜ್ಯನಾದ ಧರ್ಮರಾಜ ಎಲ್ಲರಿಗೂ ಪೂಜ್ಯ ಅಂತ ಆಗ್ತದೆ, ನೀನ್ ಎಮ್ಮೆಲ್ಲರಿಗೆ ಪೂಜ್ಯ ಅಂತ ಹೇಗೆ ಹೇಳಬೇಕು? ಆಗ ಭೀಮಸೇನ ಮಾತಾಡ್ತಾನೆ, ಮತ್ತೆ ಮುಂದುವರಿಸ್ತಾನೆ, ನಾನು ನಿಮ್ಮೆಲ್ಲರಿಗೆ ಪೂಜ್ಯ ಯಾತಕ್ ಗೊತ್ತಾ? ಕೇಳಿ, ಯಾತಕ್ ಪೂಜ್ಯ ಅಂತ ಹೇಳ್ತೇನೆ, ಕ್ಷತ್ರಿಯರು ನಾವೆಲ್ಲ, ಕ್ಷತ್ರಿಯಲ್ಲಿ ಪೂಜ್ಯತ್ವ ನಿರ್ಣಯ ಹೇಗೆ ಗೊತ್ತಾ? ಕ್ಷತ್ರಿಯಲ್ಲಿ ತಾರತಮ್ಯವನ್ನು ಹೇಗೆ ಅಳಿಬೇಕು ಅಂತ ಕೇಳಿದ್ರೆ, ಯೋ ಯಯೇವ ಬಲ ಜ್ಯೇಷ್ಠ ಕ್ಷತ್ರಿಯೇಷು ಸ ಉತ್ತಮ, ಯಾರು ಬಲದಲ್ಲಿ ದೊಡ್ಡ ಶ್ರೇಷ್ಠರೋ ಅವರು ಕ್ಷತ್ರಿಯಲ್ಲಿ ಶ್ರೇಷ್ಠ ಅಂತ.
ನಮ್ಮಲ್ಲಿ ಸ್ವಲ್ಪ ಯೋಚನೆ ಮಾಡಿ. ಇವತ್ತು ಡಿಸಿ ದೊಡ್ಡವನು, ತಹಸೀಲ್ದಾರ್ ದೊಡ್ಡವನು ಅಂತ ಏನು ಹೇಳಬೇಕಾಗ? ಯಾರ ಪವರ್ ಜಾಸ್ತಿ ಅಂತ ಕೇಳಿದ್ರು. ದಟ್ ಈಸ್ ಪವರ್. ಡಿಸಿ ಟು ಎಂತ ಡಿಸ್ಟ್ರಿಕ್ಟ್ ಕಂಟ್ರೋಲ್ ಮಾಡ್ತಾನೆ, ಅವನು ತಾಲೂಕ್ ಕಂಟ್ರೋಲ್ ಮಾಡ್ತಾನೆ ಅಷ್ಟೇ. ಸೊ ನ್ಯಾಚುರಲಿ ಜಾಸ್ತಿ ಆಗಿಬಿಡ್ತಾನೆ. ಕ್ಷತ್ರಿಯರಲ್ಲಿ ಆಳುವವರಲ್ಲಿ ಬಲ ಅಂದ್ರೆ ಅವರ ನಿಜವಾದ ಬಲವೇ ಅವರ ಯೋಗ್ಯತಾ ತಾರತಮ್ಯಕ್ಕೆ ತೀರ್ಮಾನ ಕೊಡ್ತಾ ಇದೆ. ಇವತ್ತು ನಾನು ಕ್ಷತ್ರಿಯರಾಗಿದ್ದೇವೆ, ಇಲ್ಲಿ ಕೂತವರೆಲ್ಲ ಕ್ಷತ್ರಿಯರು, ದ್ರೋಣಾದಿಗಳೆಲ್ಲ ಸಭೆಯಲ್ಲೂ ಕೂತಿದ್ದಾರೆ ಎಲ್ಲರೂ ಕೂಡ. ಅವರೆಲ್ಲರೂ ಈಗ ಬಲದ ವಿಚಾರ ಬಂದಿತ್ತು. ನಾನು ಕ್ಷತ್ರಿಯರಲ್ಲಿ ಹೇಳ್ತಾ ಇದ್ದೇನೆ, ಬಲ ಶ್ರೇಷ್ಠ, ನಾನು ನಿಮ್ಮೆಲ್ಲರಿಗಿಂತೂ ಬಲವಂತ. ಕ್ಷತ್ರಿಯರಲ್ಲಿ ಬಲ ಅಳಿತಾ ಇದ್ದು ತಾರತಮ್ಯ ತೀರ್ಮಾನ ಮಾಡತಕ್ಕಂತ ಕ್ರಮ ಬ್ರಾಹ್ಮಣರಲ್ಲಿ ತೀರ್ಮಾನ ಹೇಗೆ ಮಾಡಬೇಕು ಅಂದ್ರೆ ವಿಪ್ರಾಣಾಂ ಜ್ಞಾನತೋ ಜ್ಯೇಷ್ಠ್ಯ. ಬ್ರಾಹ್ಮಣರಲ್ಲಿ ಜ್ಞಾನ ಜಾಸ್ತಿ ಇದ್ರೆ ಅವರು ಪೂಜ್ಯರು. ವಯಸ್ಸು ಲೆಕ್ಕ ಅಲ್ಲ, ಬೇರೆ ಯಾವ ಪದವಿ ಅಂತಸ್ತು ಯಾವುದು ಲೆಕ್ಕ ಅಲ್ಲ, ಜ್ಞಾನ ಮಾತ್ರ ಲೆಕ್ಕ. ಬ್ರಾಹ್ಮಣ ಇವತ್ತು ಪದ್ಧತಿ ಉಳ್ಕೊಂಡು ಬಂದಿದ್ದು. ಬ್ರಾಹ್ಮಣರಲ್ಲಿ ಜ್ಞಾನಕ್ಕೆ ಮೊದಲ ಸ್ಥಾನ, ಕ್ಷತ್ರಿಯರಲ್ಲಿ ಬಲಕ್ಕೆ ಮೊದಲ ಸ್ಥಾನ, ವೈಶ್ಯರಲ್ಲಿ ಧನಧಾನ್ಯದಲ್ಲಿ ಅವರಿಗೆ ರಿಚ್ನೆಸ್ ನೋಡಿ, ವೆಲ್ತ್ ನೋಡಬೇಕು. ಅವರು ಯಾರಲ್ಲಿ ಜಾಸ್ತಿ ಶ್ರೀಮಂತಿಕೆ ಇದೆ, ಈ ಕಂಪನಿ ಯಾವ್ದು ದೊಡ್ಡದು ಅಂದ್ರೆ ವಹಿವಾಟು ಎಷ್ಟಿದೆ ನೋಡಿ, ಎಷ್ಟು ಕ್ರೋರ್ಸ್ ಇದೆ ಅನ್ನೋದು ಡಿಪೆಂಡ್ ಆಗುತ್ತೆ. ಅವನು ಜಾಸ್ತಿ ಇದ್ರೆ ಅವನು ಹೆಚ್ಚು ಪವರ್ಫುಲ್ ಇವನಲ್ಲ. ಅವರಿಗೆಲ್ಲ ವೈಶ್ಯಾನಾಂ ಧನಧಾನ್ಯತಃ, ಧನಧಾನ್ಯದ ಮೇಲೆ ವೈಶ್ಯರ ತಾರತಮ್ಯ ಅಳಿಬೇಕು. ಶೂದ್ರ ತಾರತಮ್ಯ ಹೇಗೆ ಅಳಿಬೇಕು ಅಂದ್ರೆ ವಯಸ್ಸಾ, ವಯಸ್ಸು ನೋಡಿಕೊಂಡು ಅಳಿಬೇಕು. ಅವ್ರು ಓದಿ ಡೇಟ್ ಆಫ್ ಬರ್ತ್ ಕೌಂಟ್ ಆಗೋದು ಅವ್ರಿಗೊಂದೇ, ಉಳಿದವರಿಗೆಲ್ಲ ಕೌಂಟ್ ಆಗೋದು ಇದು ಒಂದೇ ಅಂತ. ಇದನ್ನ ಅರ್ಥ ಮಾಡಿಕೊಂಡ್ರೆ ನಾಲ್ಕು ವರ್ಣದವರಲ್ಲೂ ಕೂಡ ತಾರತಮ್ಯ ಕ್ರಮ ಇದೆ, ಅವರಲ್ಲಿ ಪೂಜ್ಯತೆ ವ್ಯವಸ್ಥೆ ಇದೆ. ಆದ್ರಿಂದ ಆ ರೀತಿ ಮಾಡಬೇಕು. ನಾವು ಕ್ಷತ್ರಿಯರು, ಆದ್ರಿಂದ ಬಲ ಶ್ರೇಷ್ಠ. ನಾನು ನಿಮ್ಮೆಲ್ಲರಿಗೂ ಪೂಜ್ಯ, ಯಾತಕ್ಕೆ ಗೊತ್ತಾ? ನಿಮ್ಮೆಲ್ಲರಿಗಿಂತ ಬಲವಂತ ನಾನು, ಅದಕ್ಕೋಸ್ಕರ ನಾನು ಪೂಜ್ಯ. ಹಾಗೊಂದು ಪ್ರಶ್ನೆ ಬರುತ್ತೆ, ನೀನು ಬಲವಂತ ಅಂತ ಯಾರು ಒಪ್ಪಿಕೊಂಡ್ರು ಅಂತ ಕೇಳೇ ಕೇಳ್ತಾರೆ. ನಮ್ಮೆಲ್ಲರಿಗಿಂತ ಬಲವಂತ ನೀನು ಅಂತ ಯಾಕೆ ಒಪ್ಕೋಬೇಕು ಅಂತ ಕೇಳಿದರೆ, ಭೀಮಸೇನನ ವಿಷಯ ಒಪ್ಕೊಳ್ಳೇಬೇಕು. ಯಾತಕ್ಕೆ ಅಂದ್ರೆ ಹಿಡಿಂಬಾಸುರನ ವಧೆ, ಬಕಾಸುರನ ವಧೆ, ಅರಗಿನ ಮನೆಯಿಂದ ಹೊರಟ ರೀತಿ, ಹುಟ್ಟಿದಾಗಲೇನೆ ಕಿರಿ ಒಡೆದು ಶತಶೃಂಗ ವೆಂದೆನಿಸಿತು, ಒಂದೊಂದು ಸಾಕ್ಷಿಯಾಗಿದೆ. ಅದು ಪ್ರಮಾಣ ಕೋಟೆಯಲ್ಲಿ ಮುಳುಗಿಸಿದ್ದು, ಅನಾಮತ್ತ ಗಂಗೆಯಿಂದ ಆ ಕಡೆ ಕಡೆ ಎತ್ತೋಗದಿದ್ದು, ಎಲ್ಲ ಲೆಕ್ಕ ಹಾಕಿದರೆ ಏನು ಪ್ರೂಫ್ ಕೊಡಬೇಕಾಗಿಲ್ಲ. ಆದ್ರೆ ಭೀಮಸೇನ ವೈಶಿಷ್ಟ್ಯ ಎಂತದ್ದು ಅಂದ್ರೆ ಹಿಂದಿನ ನೆನಪು ಮಾಡ್ಕೊಂಡು ಹೇಳಬೇಕಾಗಿಲ್ಲ. ಈಗಲೇ ಆಗಲಿ ಅಂತ ಹೇಳ್ತಾರೆ, ಈಗ ಆಗ್ಬಿಡಲಿ, ಅದೆಲ್ಲ ಯಾತಕ್ಕೆ? ಹಿಂದಿನ ಕತೆ ಹಿಂದಕ್ಕೇನೆ, ಫಾಸ್ಟ್ ಇಸ್ ಫಾಸ್ಟ್ ಅಂತೇವೆಲ್ಲ. ಹಾಗೆ ಯಾರೋ ಕೆಲವು ಹೇಳ್ತಾನೆ, ಸಣ್ಣವರಿಂದ 20 ಹೋಳಿಗೆ ತಿಂತಿದ್ದೆ ಅಂತ ಹೇಳ್ತಾನೆ, ಈ ತಿಂಬೋದಿಲ್ಲ ಅಂತ ಗ್ಯಾರಂಟಿ ಅಷ್ಟೇ. ಹಿಂದೆ ತಿಂದ್ಬಿಡ್ತಿದ್ನೋ, ಈಗಂತೂ ತಿನ್ನಕ್ ಆಗೋದಿಲ್ಲ. ಅದೆಲ್ಲ ಭೀಮಸೇನ ಪರಾಕ್ರಮ, ಹಾಗಲ್ಲ, ಯಾವಾಗಲೂ ಸಿದ್ಧ. ಇವತ್ತು ನಾ ಹೇಳ್ತೇನೆ ಕೇಳಿ, ಈಗ ಮಧ್ವಾಚಾರ ಹಾಗೆ ಮಾಡಿದವು, ವಿಶ್ವ ದಾಖಲೆಯ ಕೆಲಸ ಮಾಡ್ತಾರೆ ಆಚಾರ್ಯ. ನನಗೆ 75 ವರ್ಷ ಓಡಾಡ್ತಾ ಇದ್ದಾರೆ ಭದ್ರಾದಿತ್ಯದಲ್ಲಿ, ಸಂಚಾರ ಕ್ರಮೇಣ ಬಂದಿದ್ದಾರೆ. ಆಗ ಹಿಂದೆ ಹೇಳಿದ್ದೆ, ದೊಡ್ಡ ಬಂಡೆ ಭದ್ರಾ ನದಿಯಲ್ಲಿ ಮಧ್ಯೆ ಇಟ್ಟುಬಿಟ್ರೆ ಆ ಕಡೆ ಈ ಕಡೆ ಸೇತುವೆ ಆದಾಗ ಆಗುತ್ತೆ ನೀರಿನ ಮಧ್ಯೆ. ಯಾರು ಇಡಬೇಕು ಯೋಚನೆ ಮಾಡಿದ್ರೆ ಏನು ಹೇಳಿದರಂತೆ, ಒಳ್ಳೆ ಬಂಡೆ ಇದೆ, ಯಾಕೆ ಉಪಯೋಗಿಸ್ತಾರೆ ಆಚಾರ ನೋಡಿ? ಎಷ್ಟು ಲೌಕಿಕ ಅಪ್ರೋಚ್ ಅವರಿಗಿತ್ತು ಅಂತ ಕೇಳಿದ್ರೆ, ಬಂಡೆ ನೋಡಿದ ತಕ್ಷಣ ಯಾಕೆ ಉಪಯೋಗಿಸ್ತಾ ಇಲ್ಲ ಅಂತ ಕೇಳ್ತಾರೆ. ನಾವು ಸರ್ವಮೂಲನೇ ಉಪಯೋಗಿಸೋದಿಲ್ಲ, ಪಾಪ ಬಂಡೆಯನ್ನು ಉಪಯೋಗಿಸ್ತಾರೆ ಈ ಮಧ್ಯೆ. ಸರಿಯಾಗಿ ಉಪಯೋಗಿಸ್ಬೇಕಲ್ಲ ಬಂಡೆನ, ಅವ್ರು ಆ ನಿಂದೆ ನೀರಿನ ಬೇರೆ ಹಾಗೆ ಓಡುತ್ತೆ. ನೋಡಿದ ತಕ್ಷಣ ಓ ಯಾವ ಥರ ಪ್ಲಾನ್ ಮಾಡ್ಬೋದು ಇದಕ್ಕೆಲ್ಲ ಕೂಡ. ದೊಡ್ಡ ದೊಡ್ಡ ಇಂಜಿನಿಯರ್ಸ್ ಎಲ್ಲ ಆ ಸಿಚುಯೇಷನ್ ನೋಡಿದ ತಕ್ಷಣ, ಅದೇ ಎಷ್ಟು ವೇಸ್ಟ್ ಮಾಡ್ಕೋತಾರಲ್ಲ, ಸ್ವಲ್ಪ ಬೆನಿಫಿಟ್ ತಗೊಂಡ್ರೆ ಹೇಗೆ ಇರಿಗೇಷನ್ಗೆ ಉಪಯೋಗಿಸ್ಬೋದು ಅಂತಾರಲ್ಲ ಆ ಟೈಪ್. ಈಗ ಬಂಡೆ ಯಾಕೆ ಇಟ್ಟಿರಲಿಲ್ಲ ಅಂತ ಕೇಳಿದ್ರು ಅಂದ್ರಂತೆ, ಸ್ವಾಮಿ ಪ್ರಯತ್ನ ಪಟ್ವಿ ನಾವು, 1000 ಜನ ಪ್ರಯತ್ನ ಪಟ್ಟು ಅಲುಗಾಡಕ್ಕೂ ಆಗಲಿಲ್ಲ, ಅಷ್ಟು ಭಾರ ಇದೆ ಬಂಡೆ. ಅದು 55 ಟನ್ ತೂಕದ ಬಂಡೆ ಅದು, ಒಂದು ಅದಕ್ಕಾಗಲಿಲ್ಲ, ಅದಕ್ಕೆ ಸುಮ್ಮನೆ ಆಗಿದ್ದೇವೆ ಅಂಥೇಳಿ ಸುಮ್ಮನೆ ಆಗಬಾರದೆ. ಒಂದು ಮಾತು ಸೇರಿಸ್ತಾರೆ, ಭೀಮಸ್ತೇದಿಹ ಯತತೆ ನಯೇನ್ ನವಾಯಿತಿ. ಆ ಭೀಮ ಭೀಮ ಅಂತ ಭಾರಿ ಹೇಳ್ತಾರೆ, ಭೀಮನ ಕೈಯಲ್ಲಿ ಏನಾದ್ರು ಆಗ್ತಿತ್ತೋ ಇಲ್ಲವೋ ಅಂದ್ರಂತ. ತಕ್ಷಣ ಆಚಾರ್ಯ ತಮ್ಮ ಹೆಸರು ಮೇಲೆ ಬಿಡ್ತಾರ, ಭೀಮನ ನೆನೆದರೆ ಬಿಟ್ಟು ಹೋಗದೆ ಪಾಪ ಅಂದ್ರಲ್ಲ, ತಕ್ಷಣನೇ ಆಯ್ತು, ಬಂದು ಹೋಗಿದ್ದು ಮಾತಾಡಲಿಲ್ಲ, ಈಗ ಹೋಗಿ ಅದನ್ನ ಎತ್ತಿದ್ರಂತೆ ಒಂದೇ ಕೈಯಿಂದ. ಬೌಲಿಂಗ್ ಮಾಡ್ಬೇಕಾದ್ರೆ ಆ ಕೈಯಿಂದ ಈ ಕೈ ಬಾಲ್ ಹೋಗೋದು ಇಟ್ಕೊಂಡು ಕೊನೆಗೆ ನೋ ಬಾಲ್ ಮಾಡಿ ಕುತ್ಕೊಂಡ್ಬಿಟ್ಟಿರ್ತಾರೆ ಪಾಪ, ಇಷ್ಟೆಲ್ಲ ಮಾಡಿ. ಆದ್ರೆ ಭೀಮ ಒಂದೇ ಕೈಯಿಂದ ಬಂಡೆ ಎತ್ತಿದ್ದಂತೆ, ಎಂಥ ಸಾಮರ್ಥ್ಯ! ಒಂದೇ ಕೈಯಿಂದ ಎತ್ತಿ ಎಲ್ಲಿ ತತ್ರ 5 ವರ್ಷ ಆಗ ನೆಟ್ಟು ಕೋಳಿ ಹಿಡ್ಕೊಂಡು ಓಡಾಡಕ್ಕೆ ಬರದೇ ಇರೋ ವಯಸ್ಸಿನೊಳಗೆ ಬಂಡೆ ಎತ್ತಿದ್ದು. ಇದು ಬರೀ ಕಥೆ ಅಲ್ಲ, ನಮ್ಮ ಜನಕ್ಕೆ ತಿಳುವಳಿಕೆ ಇಲ್ಲ, ಅದರಿಂದ ಗೊತ್ತಾಗೋದು. ಇವತ್ತು ಅಲ್ಲಿ ಹೋಗಿ ಆ ಬಂಡೆನೂ ಇದೆ, ಶಾಸನ ಇದೆ ಮೇಲೆ, ಶ್ರೀಮನ್ ಮಧ್ವಾಚಾರ್ಯೈಹಿ ಏಕಹಸ್ತೇನ ಆನೀಯ ಸ್ಥಾಪಿತಾ ಶಿಲಾ, ಅವರ ಚಿತ್ರ, ಒಂದು ದಂಡ ಕಮಂಡು, ಅಷ್ಟು ಅಪೂರ್ವವಾದಂತಹ ಬಂಡೆ. ಅದಕ್ಕೆ ಏನು ತಿಳುವಳಿಕೆನೇ ಇಲ್ಲ, ಯಾವನು ಬೌಲಿಂಗ್ ಮಾಡಿ ವಿಕೆಟ್ ತಗೊಂಡು ತಕ್ಷಣ ಓದು ಕೂಗಾಡ್ತಿರ್ತಾರೆ. ಅದು ನೋಡಿದ್ರೆ ಎಂಥ ದೊಡ್ಡ ಪರಂಪರೆಯಲ್ಲಿ ನಾವು ಇದ್ದೇವೆ ಅಂತ ಮಧ್ವಾಚಾರ್ಯನ ಜನ ಇವತ್ತು ಯಾರು ಗಮನಿಸ್ತಾನೆ ಇಲ್ಲ. ಇವತ್ತು ಕಲಿಯುಗದ ವೈಶಿಷ್ಟ್ಯ ಏನು ಗೊತ್ತಾ? ನಿಜವಾದ ಯೋಗ್ಯತೆ ಎಲ್ಲಿರುತ್ತೋ ಅಲ್ಲಿ ಗುರುತಿಸೋ ಶಕ್ತಿ ಇಲ್ಲ, ಎಲ್ಲಿ ಇರೋದಿಲ್ಲೋ ಅಲ್ಲಿ ಭಾರಿ ವೈಭವೀಕರಣ. ದೋಷಗಳನ್ನ ಗುಣ ಅಂತ ತಿಳ್ಕೊಳ್ಳೋದು ಪದ್ಧತಿ ಕಲಿಯುಗದಲ್ಲಿ, ಗುಣಗಳನ್ನ ಅವಮಾನ ಮಾಡೋದು ಕಲಿಯುಗದ ಒಂದು ಪದ್ಧತಿ. ದುರ್ಯೋಧನ ಸಭೆ ಅಂತೇವಲ್ಲ ಹಾಗೆ, ಪಾಂಡವರಿಗೆ ಅವಮಾನ, ವಿಕರಣಾದಿಗಳಿ ಭಾರಿ ಸನ್ಮಾನ ಅಂತ ಕೆಲಸ. ಇದೊಂದು ದುರಂತ ಕಲಿಯುಗದ್ದು. ಸರಿಯಾಗಿ ಅವರು ಜೀವನ ಚರಿತ್ರೆ ಓದಿ ಅದ್ಭುತಗಳ ಬಹುಶಃ ಒಬ್ಬ ವ್ಯಕ್ತಿಯ ಜೀವನದೊಳಗೆ ನೀವು ಚಾಲೆಂಜ್ ಮಾಡಿ ನೋಡಿ, ಅಷ್ಟು ವೈವಿಧ್ಯ, ಅಷ್ಟು ವೈಶಿಷ್ಟ್ಯ, ಅಷ್ಟು ಪೂರ್ಣತೆ ಇಮ್ಯಾಜಿನ್ ಮಾಡೋಕ್ಕೆ ಸಾಧ್ಯ ಇದೆ. ಅಷ್ಟು ಅತ್ಯದ್ಭುತ ರಾಘವೇಂದ್ರ ಸ್ವಾಮಿಗಳ ಕಥೆ ಎಲ್ಲರೂ ಕೇಳಿದ್ದೀರಿ, ರೀತಿರ್ತರ ಕಥೆ ಕೇಳಿದ್ದೀರಿ, ಎಲ್ಲರ ಕಥೆಗಳನ್ನು ಓದಿ, ಮಧ್ವಾಚಾರ್ಯರ ಕಥೆ ಓದಿ, ನಿಮಗೆ ಅನಿಸುತ್ತೆ ಹೆಜ್ಜೆ ಹೆಜ್ಜೆಗೆ ಥ್ರಿಲ್ಲಿಂಗ್ ಅಂತ ಹೇಳ್ತೇವಲ್ಲ, ಅಂಥ ಒಂದು ಅದ್ಭುತಗಳ ವೈಶಿಷ್ಟ್ಯ. ಅವತಾರ ಮಾಡೋದಿರಲಿ, ಚಿಕ್ಕ ಮಗುವಾಗಿ ಓಡಾಡೋದಿರಲಿ, ಬಂಡೆ ಎತ್ತಿಡೋದಿರಲಿ, ಹಾರೋದಿರಲಿ, ಓಡಾಟ ಇರಲಿ, ಪಾಠ ಓದೋದಿರಲಿ, ಪಾಠ ಕೇಳೋದಿರಲಿ, ಸನ್ಯಾಸ ತಗೊಳ್ಳೋದಿರಲಿ, ಪ್ರತಿಯೊಂದರಲ್ಲೂ ಕೂಡ ಬದರಿ ಯಾತ್ರೆ ಮಾಡೋ ಪ್ರಸಂಗ ನೋಡಿ. ಮಹಾಬದರಿ ಹೋಗಿ, ಇವತ್ತು ಯಾರೋ ಮಹಾಬದರಿ ಹೋದವರು, ಅವರೇ ಮಹಾಬದರಿ ಹೋದವರು. ಈ ಬಂಡೆ ಎತ್ತಿಡೋ ಪ್ರಸಂಗ ಬರಲಿ, ಜಟ್ಟಿಗಳು ಬಂದ ನಡ್ಕೊಳ್ಳೋ ರೀತಿ ಇರಲಿ, ಅವರ ಶೈಲಿ ಅವರದ್ದೇ ಹೊರತು ಬೇರೆ ಅಲ್ಲ. ನಚ ಮಧ್ವ ಸಮೋ ಗುರು ಅನ್ನೋದು ಅವರ ಹಿರಿಮೆ. ಅದೇ ಭೀಮಸೇನೇ ಆಚಾರ್ಯರಾಗಿತ್ತು. ಅವ್ರು ಹೇಳ್ತಾರೆ, ನೋಡಿ ಬನ್ನಿ ಈಗ ಎಲ್ಲರೂ ನನ್ನ ಜೊತೆಗೆ ಬನ್ನಿ ಈಗ. ಆಗ ನೀವೆಲ್ಲರೂ ಹೇಳಬಹುದು, ಅದು ಬರೋ ಚಾಲೆಂಜ್ ಆದ್ರೆ ಯಾವ ರೀತಿ ಕೊಡೋದು ಗೊತ್ತಾ, ಎಲ್ಲರೂ ಬನ್ನಿ ಒಬ್ಬೊಬ್ಬರು ಬನ್ನಿ ಹೊಡೆದಾಕ್ಬಿಡ್ತೇನಲ್ಲ. ಮತ್ತೆ ಯದಿ ಬಲಜ್ಯೇಷ್ಠೇ ಯದಿ ವಹ ಸಂಶಯ ಸ್ಯಾತ್, ನಾನು ಬಲದಲ್ಲಿ ನೀವೆಲ್ಲ ದೊಡ್ಡವನು ಅನ್ನೋದ್ರ ಬಗ್ಗೆ ಏನಾದರೂ ಸಂಶಯ ನಿಮಗಿದ್ರೆ, ಉತ್ತಿಷ್ಠಧ್ವಂ ಸರ್ವ ಏವಸ್ತಮೇ ತಾಹ, ಎಲ್ಲ ಒಟ್ಟಿಗೆ ಬನ್ನಿ ಅಂತ ಹೇಳ್ತಾರೆ. ಇದು ಅವರ ಸವಾಲದು, ಎಲ್ಲ ಒಟ್ಟಿಗೆ ಬನ್ನಿ. ಅವ್ರು ವಾದಕ್ಕೆ ಕೂತಾಗಲೂ ಹಾಗೇನೆ, ಎಲ್ಲ ಒಟ್ಟಿಗೆ ಪ್ರಶ್ನೆ ಕೇಳಿ ಏನ್ ಬೇಕಾದ್ರೆ ಕೇಳಿ, ಒನ್ ಬೈ ಒನ್ ಕೇಳಿ, ಇವತ್ತೊಬ್ರು ನಾಳೆ ಒಬ್ರು ಬರ್ಕೊಡಿ ಚೀಟಿ ಅವೆಲ್ಲ ಏನಿಲ್ಲ ಆಚಾರ್ಯರ ಹತ್ರ. ಯಾರು ಏನ್ ಬೇಕಾದ್ರೆ ಕೇಳುವುದು ಇಮಿಡಿಯೇಟ್ ಆನ್ಸರ್ ಅದು ಇಲ್ಲ. ಹಾಗೇನೆ ಎಲ್ಲರ ಒಟ್ಟಿಗೆ ಬರಬೇಕು ನೀವು. ಉತ್ತಿಷ್ಟಧ್ವಂ ಸರ್ವಯೇವ ಸವೇತಾಹ, ನಾನು ಮಾತ್ರ ಒಬ್ಬನೇ ಬರ್ತೇನೆ, ನೀವು ಎಲ್ಲರೂ ಬರಬಹುದು. ನಿಮ್ಮನ್ನು ಹೇಗೆ ಹೊಡಿತೇನೆ ಗೊತ್ತಾ ಅಂತ ಹೇಳ್ತಾರೆ. ಗದೆ ತಗೊಂಡು ಹೊಡಿಯೋದಿಲ್ಲ, ಬಿಲ್ಲು ಬಾಣ ತಗೊಳ್ಳೋದಿಲ್ಲ, ಎರಡು ಕೈ ಉಪಯೋಗಿಸೋದಿಲ್ಲ ಮತ್ತೆ ನಿಮ್ಮನ್ನು ಹೊಡಿಲಿಕ್ಕೆ, ನಾನು ಎರಡು ಕಾಲು ಕೂಡ ಅಲ್ಲ, ಒಂದು ಕಾಲು ಸಾಕು ನಿಮ್ಮನ್ನು ಹೊಡಿಲಿಕ್ಕೆ ಅಂತ. ಮೃತ್ನಾಮಿ ವಹ ಪಾದ ತಲೇನ ಸರ್ವಾನ್, ಇಡೀ ಕಾಲಲ್ಲ ಪಾದ ತಲೇನ ಅಂಗಾಲು ಸಾಕು ನಿಮ್ಮನ್ನು ಹೊಸಿಗೆ ಹಾಕಿ. ಅಷ್ಟು ಶಕ್ತಿ ತೋರಿಸ್ತೇನೆ ಅಂತ ಎದ್ದು ನಿಂತಾಗ ಇಡೀ ಸಭೆ ಗಡಗಡ ನಡಿಗೆ ಹೋಯ್ತದೆ. ಆ ವಿಚಿತ್ರವಾದ ಭೂಕಂಪ ಏನೇ ನಡೆದೋಗ್ಬಿಡುತ್ತೆ. ಭೀಮಸೇನ ಎದ್ದು ನಿಂತಾಗ ಆ ರಭಸಕ್ಕೆ, ಆ ಮಾತಿಗೆ, ಆ ಗಾಂಭೀರ್ಯಕ್ಕೆ, ಎಲ್ಲದಕ್ಕೂ ಇಡೀ ಭೂಮಿ ಕೂತವರೆಲ್ಲ ಭೀಷ್ಮಾದಿಗಳು ನಡುತ್ತಾ ಇದ್ದಾರೆ. ದ್ರೋಣರು ಎಲ್ಲರೂ ಗಡಗಡ ನಡಿಗೆ ಹೋಗ್ತಾ ಇದ್ದಾರೆ. ಇನ್ನೇನು ಮಹಾಭಾರತದ ಕಥೆ ಕೊನೆಗಾಲಕ್ಕೆ ಬಂತು ಅಂತ ತಿಳ್ಕೊಂಡಿದ್ದೆ. ಎಲ್ಲ ಮಹಾಭಾರತ ಮೂಲದಲ್ಲಿದೆ, ಯಾರು ತಂದಿಲ್ಲ, ಟಿವಿಯಲ್ಲಿ ಸನ್ಮಾತ್ಮನ ತೋರಿಸಲಿಲ್ಲ ಈ ಮಾತನ್ನು. ಮಹಾಭಾರತ ಎಲ್ಲ ಪ್ರತಿಗಳಲ್ಲೂ ಹುಟ್ಟಿತ್ತು, ಒಬ್ಬರು ಇದನ್ನು ಬರೆದಿಲ್ಲ. ಅರ್ಥ ಮಾಡಿಕೊಂಡ್ರೆ ಎಷ್ಟು ಇಂಪಾರ್ಟೆಂಟ್ ಪೋರ್ಷನ್ ಮಿಸ್ ಮಾಡಿದ್ದಾರೆ ಗೊತ್ತಾಗ್ತದೆ. ಇಲ್ಲವರು ಹೊಸ ತಿರುಬಲ ಸಾಧ್ಯತೆನೇ ಇರಲಿಲ್ಲ. ಭೀಮ ಎದ್ದರಿಂತಾಗಲೇ ಪ್ರಸಂಗ ನಡೆದಿದ್ದು. ಆ ಸಮಯಕ್ಕೆ ಎಲ್ಲ ತಲೆ ಬಗ್ಗಿಸಿದ್ದಾರೆ, ನಡುಗ್ತಾ ಇದ್ದಾರೆ, ಕಥೆ ಮುಗಿತು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಆಗ ಭೀಷ್ಮದ್ರೋಣರು ಎದ್ದರಂತೆ. ಭೀಷ್ಮದ್ರೋಣರು ಎದ್ದು ಭೀಮಸೇನ ಹತ್ರ ಬಂದು ಎರಡೂ ಕೈ ಹಿಡಿದು, ಭೀಮಸೇನ ಮೂಲದಲ್ಲಿ ಹೇಳ್ತಾರೆ, ಸರ್ವಂ ಸಂಭಾವ್ಯತೆ ತ್ವಯಿ, ನೀನು ಹೇಳಿದ್ದು ಸರಿ, ನೀನೇನನ್ನೂ ಹೇಳಿದ್ದನ್ನು ಮಾಡೇ ಮಾಡ್ತೀಯ, ನಮಗೆ ಗೊತ್ತಿದೆ, ನಿಜವಾದ ಬಲವಂತ ನೀನು ಒಪ್ಕೊಂಡ್ಬಿಡ್ತಾರೆ, ಸರೆಂಡರ್ ಸೋತಿ ಅಂತ ಒಪ್ಕೊಂಡು ಬಿಡ್ತಾರೆ. ಆದರೆ ಭೀಮಸೇನ ಎಷ್ಟು ಸತ್ಯವಾದಿ ಅಂತ ಗೊತ್ತಾಗ್ತದೆ. ಅದಕ್ಕೆ ಸತ್ಯಲೋಕಾಧಿಪತಿಯನ್ನಾಗಿ ಮಾಡೋದು ಅದಕ್ಕೋಸ್ಕರ, ಒಂದು ಸುಳ್ಳು ಮಾತಿಲ್ಲ, ನೀ ಹೇಳಿದ್ದು ಸತ್ಯವಾದ ಮಾತು, ನಿನಗೆ ಸಮನಾದ ಬಲವಂತ ಮತ್ತೊಬ್ಬನಿಲ್ಲ, ಆದ್ದರಿಂದ ಖಂಡಿತ ನೀನು ದೊಡ್ಡವನು. ಆದರೆ ಒಂದು ಪ್ರಾರ್ಥನೆ ಮಾಡ್ತೇವೆ ನಾವು, ದಯವಿಟ್ಟು ದುರ್ಯೋಧನಾದಿಗಳನ್ನ ನೀನು ಜೀವ ಸಮೇತ ಉಳಿಸಿಬಿಡಿವತ್ತಿನ ದಿವಸ, ದಯವಿಟ್ಟು ಕೊಲ್ಲಬೇಡ ಅವರನ್ನ ಅಂತ ಹೇಳಿ ಬೇಡಿಕೊಂಡ್ರು. ಆಗ ಭೀಮಸೇನ ಒಪ್ಪುತ್ತಾನೆ. ಇಷ್ಟು ಹೊತ್ತು ಇಂಥ ಸಮಯದಲ್ಲೂ ಕೂಡ ದೊಡ್ಡವರಿಗೆ ಗೌರವ ಕೊಡಬೇಕು ಅಂತ ಬಿಡೋದಿಲ್ಲ ಭೀಮಸೇನ. ಮತ್ತೆ ಬೇರೆಯವ್ರು ಕೇಳಿದ್ರೆ ಪ್ರಶ್ನೆ ಬೇರೆ, ಭೀಷ್ಮ ದ್ರೋಣರು ಕೇಳ್ತಾರೆ ಅಂದ ಮೇಲೆ ಭೀಷ್ಮರು ತಾತ, ದ್ರೋಣರು ಗುರುಗಳು ಹೆಸರಿಗಾದ್ದರಿಂದ ಆಯಿತು ಅಂತ ಭೀಮಸೇನ ಸುಮ್ಮನೆ ಕೂತನಂತೆ. ದುರ್ಯೋಧನಾದಿಗಳು ಏನು ಪ್ರಾಣ ಹೋದಾಗಿತ್ತಲ್ಲ ಅವರಿಗೆ, ಈ ಸನ್ನಿವೇಶ ನೋಡಿದ್ರೆ ಏನು ಮಾಡಿದ್ರು ಗೊತ್ತೇನು. ಅವರು ಮತ್ತೆ ಮೆಲ್ಲ ಎದ್ರಂತೆ, ಹುಷಾರಾದ್ರಂತೆ, ಅವ್ರಿಗೆ ಎಚ್ಚರಿಕೆ ಬರಲಿಲ್ಲ, ಬೇರೆ ಕುತಂತ್ರ ಹೊಡಿತು ದುರ್ಯೋಧನನಿಗೆ. ಓಹೋ ಪರವಾಗಿಲ್ಲ, ನಾವು ಎಷ್ಟು ಕೂಗಾಡಿದ್ರು ಯೋಚನೆ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟು, ಏನ್ ಮಾಡಿದ್ರು ಪರವಾಗಿಲ್ಲ, ಯಾತಕ್ಕೆ ಭೀಷ್ಮದ್ರೋಣರು ಇದ್ದಾರಲ್ಲ ಬಿಡಿಸಿಬಿಡ್ತಾರೆ. ಮತ್ತೆ ಚಿಕ್ಕ ಮಕ್ಕಳು ಮಾಡೋದು ಹಾಗೇನೆ, ಏನೋ ತಪ್ಪು ಮಾಡಿರ್ತಾನೆ ಮಗ, ಅವಾಗ ತಂದೆ ಹೊಡಿಲಕ್ಕೆ ಹೋಗ್ತಾನೆ, ತಾತ ಬಂದು ಬಿಡಿಸ್ಕೊಂಡ್ಬಿಡ್ತಾನೆ, ಏ ಕೂಸು ಬಿಡಾಯ ಅಂತ ಬಿಡಿಸಿಬಿಡ್ತಾನೆ. ಆ ಕೂಸು ಏನ್ ಮಾಡುತ್ತೆ ಗೊತ್ತಾ, ಇವ್ರು ಬರ್ಲಕ್ಕೆ ಹೋದ್ರೆ ತಾತ ಹೇಳ್ತೇನೆ ನೋಡು ಅಂತ ಹೇಳಿದ ತಕ್ಷಣ ತಾತರ ಪ್ರೊಟೆಕ್ಷನ್, ತಾತ ಕವಚ ಇದ್ದಾಗ ಈ ತಾತರು ಏಕಾಶ ಉಪವಾಸ ಬಿಡಿಸಿ ಎಲ್ಲ ಬಿಡಿಸ್ಕೊಂಡು ಬಿಡಿಸ್ಕೊಂಡು ಹೋಗ್ಬಿಟ್ಟು ನಾಳೆ ಸರ್ವನಾಶ ಮಾಡಿ. ಆಗ ಇವ್ರು ಹೇಳ್ಬೇಕು, ಹೊಡಿ ಇನ್ನೊಂದೆರಡು ಹೊಡಿ ಅಂತ ಹೇಳ್ಬೇಕಾಗ. ತಂದೆ ಅಂದ್ರೆ ಬಿಟ್ಟಿದ್ದಾರೆ ಅಂತ ಹೊಡಿಲಕ್ಕೆ ಹೋಗ್ತಾರೆ, ವಹಿಸ್ಕೊಂಡು ಬರೋದಾಗ ಹೊಡಿ ಇವತ್ತು ಅಭ್ಯಾಸ ಆಗಲಿ ಅಂತ ಹೇಳಿದ್ರು. ಇವ್ರು ಕೆಟ್ಟ ಕೆಲಸಕ್ಕೆ ಹೊಳ್ ಬಿಡಿಸೋದಿಲ್ಲ, ಒಳ್ಳೆ ಕೆಲಸಕ್ಕೆ ಬಿಡಿಸೋದು ಜನಗಳು. ಈ ಮಾಡಿ ಅವ್ರಿಗೆ ಸಂಸ್ಕಾರನ ಹಾಳು ಮಾಡಿಬಿಡ್ತಾರೆ. ಭೀಷ್ಮದ್ರೋಣರು ಮಾಡಿದ್ದ ಹಾಗೆ ಇವತ್ತಿನ ದಿವಸ, ಒಂದೆರಡು ಎಟ್ ಹಾಕಿ ಸುಮ್ಮನೆ ಇದ್ದಿದ್ರೆ ಏನಾಗ್ತಿತ್ತು ಅವತ್ತಿನ ದಿವಸ, ಗತಿ ಮುಗಿತಿತ್ತು, ಒಂದು ಬಿಡಿಸ್ಕೊಂಡು ಬಿಟ್ಟು ಅಂತ ಅಷ್ಟೇ. ಅದಕ್ಕೆ ದುರ್ಯೋಧನ ಏನ್ ಮಾಡಿದೆ ಗೊತ್ತೇನು, ಭೀಷ್ಮದ್ರೋಣರು ಬಿಡಿಸಿದ್ರಲ್ಲ ಅದು ಭೀಷ್ಮ ಸೇನಾಧಿಪತ್ಯ ಕೊಟ್ಟ, ಭೀಷ್ಮ ಪರ್ವ ಆಗೋಯ್ತು. ದ್ರೋಣರು ಬಿಡಿಸಕ್ ಬಂದ್ರಲ್ಲ ದ್ರೋಣ ಪರ್ವ, ಅವರೊಂದು ಅಪಾಯಿಂಟ್ಮೆಂಟ್ ಕೊಟ್ಟ, ಎಲ್ಲರ ಕತೆ ಮುಗಿಸ್ತಾ ಹೋಗ್ಬಿಟ್ಟಾರೆ. ನೀನು ತಿಳಿಸ್ಕೊಳಕ್ ಬಂದಿದ್ರಲ್ಲ ಸೇನಾಧಿಪತಿಗಳಾಗಿ ಅಂತ ಕುಡಿಸ್ತಾರೆ. ತಾವಾಗಿ ಮಾಡಿಕೊಂಡ ಅನರ್ಥ ಇದು, ಒಂದು ಭೀಷ್ಮ ದ್ರೋಣರು ತಾವಾಗಿ ಮಾಡಿಕೊಂಡಿದ್ದು ಒಂದು. ಆ ಸಮಯಕ್ಕೆ ಭೀಮಸೇನ ಸುಮ್ಮನೆ ನೋಡಿದ್ದು ಮತ್ತೆ ಎದ್ದಿದ್ದು ಹುಚ್ಚ ಬಟ್ಟೆ ಮಾತಾಡಲು ಶುರು ಮಾಡ್ತಾನ ದುರ್ಯೋಧನ. ಅವನ ಮಾತಿಗೆ ಇತಿಮಿತಿಗಳೇ ಇಲ್ಲ. ನೋಡು ದ್ರೌಪದಿ, ನಿನ್ನ ಯಾರು ಕಾಪಾಡೋದಿಲ್ಲ, ಈಗ ಯಾರು ಗತಿ ಇಲ್ಲ. ಅಪತಿರಿಹಿ ಎಸಿ ಕಲ್ಯಾಣಿ, ನಿನ್ನ ಗಂಡಂದಿರೇ ಇಲ್ಲ, ಎಲ್ಲ ಕೈಬಿಟ್ಟು ಆಯ್ತು. ಈಗ ಬಿಟ್ಟದ್ರೊಳಗೆ ಬಿಡಿಸಿಬಿಟ್ರಲ್ಲ ನಮ್ಮನ್ನ, ಯಾರು ಹೇಳೋರು ಕೇಳೋರು ಯಾರೂ ಇಲ್ಲ. ಆದ್ದರಿಂದ ನೀನು ನೋಡು ನಮ್ಮನೆಗೆ ಬಾ ಅಂತ ಹೇಳ್ತಾನೆ. ತಡೆ ತಟ್ಕೊಂಡಂತೆ ಜೋರಾಗಿ, ತನ್ನ ತೊಡೆಯನ್ನು ತೋರಿಸ್ತಾ ಜೋರ ತಟ್ಕೊಂಡು ಲಕ್ಷ್ಮ ಭೀಮಸೇನ ಮೇಲೆ ಇಡ್ತಾನೆ. ಅಲ್ಲೋ ಪಾಪಿಷ್ಟ, ನಾನು ಕ್ಷಮಿಸಿದ್ದು ಅಶಕ್ತಿಯಿಂದ ಅಲ್ಲ, ಭೀಷ್ಮದ್ರೋಣರ ಮಾತಿಗೆ ಗೌರವ ಕೊಟ್ಟಷ್ಟೇ ನಾನು ಕ್ಷಮಿಸಿದ್ದು. ಅದನ್ನು ಅಪಾರ್ಥ ಮಾಡ್ಕೊಂಡು ಹೀಗೆಲ್ಲ ಮಾಡ್ತಾ ಇದ್ದೀಯಾ. ಭೇಚ್ಛೇ ತವೋರು ಕದಯೋರು ವೇಗಯ, ನಿನ್ನ ಈ ತೊಡೆಯನ್ನ ನಾನು ಗದೆಯಿಂದ ಹೊಡೆದುಕೊಳ್ತೇನೆ, ಹೊಡೆದು ಪುಡಿ ಪುಡಿ ಮಾಡ್ತೇನೆ, ನಿನ್ನ ಗದೆಯಿಂದ ಪುಡಿ ಪುಡಿ ಮಾಡ್ತೇನೆ. ಆಯ್ತೋ ಇಲ್ಲೋ, ಯಾವ ತೊಡೆ ತೋರಿಸಿದ್ದೀಯಲ್ಲ ಆ ತೊಡೆನ ಹೊಡಿತೇನೆ ಅಂತ ಭೀಮಸೇನ ಶಪಥ ಮಾಡಿದರಂತೆ. ದುರ್ಯೋಧನೆ ಒಂದು ಗ್ಯಾರಂಟಿ, ಏನೇ ಇವತ್ತಂತೂ ಮಾಡೋದಿಲ್ಲ, ಅಷ್ಟು ಗ್ಯಾರಂಟಿ. ಈ ಹುಡುಗರಿರ್ತಾರ ಕ್ಲಾಸ್ ಅಪ್ ಹೋಗ್ತಾರಲ್ಲ, ಎಷ್ಟು ಬೈದ್ರು ಕೂಡ ಸರ್ ಇವತ್ತಂತೂ ಫೇಲ್ ಮಾಡೋದಿಲ್ಲ, ಇನ್ನು ಮಾರ್ಚ್ ಬರಬೇಕಲ್ಲ ಅಷ್ಟೇ. ಈ ಭಂಡ ಧೈರ್ಯ ಅಂತಾರಲ್ಲ ಇಂಥ ಜನಗಳಿಗೆ, ವಿವೇಕದ ಹೆಸರಿಲ್ಲ ಅವರಿಗೆ. ಇವತ್ತಂತೂ ಮಾಡೋದಿಲ್ಲ ತಾನೆ, ಅವಾಗ ನೋಡ್ಕೊಂಬೋಣ. ಹಾಗಿದ್ರೆ ನಮ್ಮ ಜನ ಇರ್ತಾರೆ ನೋಡಿ, ನಾನು ಏಕಾಶಿ ಉಪವಾಸ ಮಾಡುವೆ ಬಿಡ್ರೆ ನರಕಕ್ಕೆ ಹೋಗ್ತೀರಿ ಅಂದ್ರೆ ಸತ್ಮೇಲೆ ತಾನೇ ಹೋಗೋದು. ಇಂಥ ಜನನೂ ಇರ್ತಾರೆ, ಅವ್ರು ಸತ್ಮೇಲೆ ಗ್ಯಾರಂಟಿ ಹೋಗ್ತೇನೆ ಅಂದ್ರೆ ಸತ್ಮೇಲೆ ಇವತ್ತಂತೂ ಹೋಗೋದಿಲ್ವಲ್ಲ ಸತ್ಮೇಲೆ ತಾನೇ. ಇಂಥವ್ರಿಗೆ ಏನು ಹೇಳ್ತೀರಿ ನೀವೀಗ? ದುರ್ಯೋಧನ ಗತಿ ಆಗುತ್ತೆ ಅಷ್ಟೇ, ಕೊನೆಗೆ ಇನ್ನೇನ ಎಲ್ಲ ಇದೆ. ಹೇಳಿದ್ದೆ ಕೆಲಸ, ನಾನು ಇವತ್ತಂತೂ ನೀವು ಕೊಲ್ಲೋದಿಲ್ವಲ್ಲ ನೋಡು ಅಂತ ಹೇಳಿದ್ರು. ಆ ಕ್ಷಣಕ್ಕೆ ದುರ್ಯೋಧನ ಆ ಪ್ರಕಾರ ಮತ್ತೆ ಮಾತಾಡ್ತಾನೆ, ಪಾಂಡವರೇ ಧರ್ಮರಾಜ, ಜ್ಯೂತದಲ್ಲಿ ಎಲ್ಲ ಇಟ್ಟು ಸೋತಾಗಿದೆ, ದ್ರೌಪದಿನೂ ಸೋತಾಗಿ ಬಿಟ್ಟಿದೆ, ಸೋಲಕ್ಕೆ ಏನೂ ಇಲ್ಲ ಅಂತ ತಿಳ್ಕೊಳ್ಳೋಕೆ ಹೋಗ್ಬೇಡ, ಇನ್ನೊಂದು ಬಾಕಿ ಇದೆ ಅಂತ ಹೇಳ್ತಾರೆ. ಇನ್ನೊಂದು ಪದಾರ್ಥ ಇದೆ, ಅದನ್ನು ಇಟ್ಟು ಸೋತು ಬಿಡು ಅಂತ ಹೇಳಿ, ಅದನ್ನ ಇಟ್ಟು ಸೋತು ಬಿಡು. ಧರ್ಮರಾಜನಿಗೆ ಆಶ್ಚರ್ಯ, ಯಾವ್ದು ಬಿಟ್ಟುಬಿಟ್ಟಿದ್ದೆ ನಾನು ನೋಡು ಅಂತ ಹೇಳಿದ್ರೆ ಹೇಳ್ತಾನೆ, ಕೃಷ್ಣಂ ಪಣಾಯ, ಕೃಷ್ಣ ನಿಮ್ಮ ದೇವರು ತಾನೆ, ಸಾಲಿಗ್ರಹವನ್ನು ಇಟ್ಬಿಡು ಅಂತ ಕೇಳಿದ್ರೆ ಹಾಗೋ ಹಾಗೆ, ಸಾಲಿಗ್ರಹ ಇಟ್ಬಿಡು, ಭಾಗವತ ಪುಸ್ತಕ ಇಟ್ಟುಬಿಡು, ಆ ಸರ್ವಮೂಲನು ಮಾರಾಟ ಮಾಡಿಬಿಡು ಅಂತ ಹೇಳಿ. ಇದೆಯಲ್ಲ ಅದು ಲಾಸ್ಟ್, ಯಕ್ಷಗಾನ ಅಂತ ಪಾತ್ರಗಳು ಸಿಗ್ತಾರೆ ನಮಗೆ. ನಮ್ಮ ತಾತನ ಕಾಲ ಮುತ್ತಾತನ ಕಾಲದ ಯಾವ ಒಂದು ಪ್ರತಿಮೆ ಇತ್ತು ಮರಿಬಿಟ್ವಿ ಅಂತ ಹೇಳಿದ್ರೆ ಏನು ಹೇಳ್ಬೇಕು ಅದಕ್ಕೆ? ಆ ಪ್ರತಿಮೆ ಇತ್ತು ಅಂತ ಬದುಕಿತ್ತು ಮನೆ, ಅದನ್ನು ಕಳಿಸ್ಕೊಂಡು ಹಾಳಾಗಿ ಬಿಡ್ತಾನೆ. ಅದು ಯಾರೋ ಪೂಜೆ ಮಾಡಿದ್ರೆ ಪುಣ್ಯದ ಬದುಕಿರ್ತಾನೆ, ಅದು ಮಾರಿದೆ ಅಂತ ಹೇಳ್ಕೊಳ್ಳೋದೇ ದೊಡ್ಡತನ. ಅದು ಒಂದು ಆ ಸ್ಥಿತಿಗೆ ಬಂದ ಕೃಷ್ಣನ ಪಣ ಕೆಟ್ಟುಬಿಡಿ ಅಂತ ಹೇಳಿದ ತಕ್ಷಣ ಉಳಿದವರೆಲ್ಲ ಸುಮ್ಮನೆ ಕೂತಿದ್ದಾರೆ. ಅರ್ಜುನನ ಪಾತ್ರ ಇಲ್ಲ ಇಲ್ಲಿ, ಅರ್ಜುನ ಏನು ಮಾಡ್ತಾ ಇಲ್ಲ, ಧರ್ಮರಾಜ ಅಂತೂ ಆತನೇ ಮೇನ್ ಇದು ಕೂತಿರೋದು. ಈಗ ನಕಲ ಸಹಿತವರು ಪಾಪ ತಲೆ ಎತ್ತಕ್ಕೆ ಹೋಗ್ತಾ ಇದೆ. ಹಾಗೆ ಪಾತ್ರ ಯಾರು ಮತ್ತೆ ಭೀಮ ಸೇರಿದ ಪಾತ್ರ, ಇಂಥ ವೀರಾವೇಶದ ಮತ್ತೊಬ್ಬ ವ್ಯಕ್ತಿ ಎಂದಿದ್ದಾನೆ. ಇಂಥ ಧರ್ಮದ ವಿರೋಧಿ ಕೆಲಸ ನಡೀತಾ ಇದ್ದ ಕಾಲಕ್ಕೆ ಅದನ್ನು ಅಷ್ಟು ಧೈರ್ಯವಾಗಿ ಪರಿಪೂರ್ಣವಾಗಿ ವಿಶಿಷ್ಟ ರೀತಿಯಲ್ಲಿ ಎದುರಿಸಿದ ಏಕಮಾತ್ರ ವ್ಯಕ್ತಿ ಭೀಮಸೇನಾದ್ದರಿಂದ ಭೀಮಸೇನ ತಮೋ ನಾಸ್ತಿ ಸೇನಯೋರುಭಯೋರಪಿ ಪಾಂಡಿತ್ಯೇಚ ಪಟುತ್ವೇಚ ಶೂರತ್ವೇಪಿ ಬಲೇಪಿ. ಭೀಮಸೇನರನ್ನು ನಾವು ಸ್ಮರಣೆ ಮಾಡಬೇಕಾದ್ರೆ ಇದನ್ನೆಲ್ಲ ಜ್ಞಾಪಕ ತಂದ್ಕೋಬೇಕು. ಅನ್ಯಾಯ ನಡೀತಾ ಹೋದಾಗ ಪ್ರತಿಭಟನೆ ಮಾಡದೆ ಹೋದರೆ ನಾವು ಧರ್ಮಕ್ಕೆ ಮಾಡೋ ಅಪಚಾರ ಅದು ಒಂದು. ಅದೇ ಪೂಜೆ ಮಾಡ್ತೇನೆ, ಸಂಧ್ಯಾ ವಂದನೆ ಮಾಡ್ತೇನೆ, ಅವೆಲ್ಲ ಸರಿನೇ, ಅದು ಒಂದು ಭಾಗ. ಇನ್ನೊಂದು ಭಾಗ ಈ ಭಾಗ ಸೇರ್ಕೊಂಡಿ, ಮತ್ತು ಮಿಥ್ಯಾವಾದವನ್ನು ಖಂಡನೆ ಮಾಡೋದು, ದುರ್ಮತಗಳನ್ನು ನಿರಾಸ ಮಾಡೋದು, ದುಷ್ಟರನ್ನ ನಾವು ಪ್ರತಿಭಟನೆ ಮಾಡೋದು, ನಮಗೆ ಎಷ್ಟು ಸಾಧ್ಯವಾಗುತ್ತೋ ಎಲ್ಲ ಮಾಡಲಿಕ್ಕೆ ಅಂದು ಶಾಸ್ತ್ರ ಹೇಳೋದೇ ಇಲ್ಲ. ಈ ಅಶಕ್ಕೇ ಶಾಸ್ತ್ರ ಚೋದನ, ಯಥಾಶಕ್ತಿ ಮಾಡದೆ ಹೋದರೆ ಆತ್ಮ ವಂಚನೆ ಆಗ್ತದೆ, ದೈವ ದ್ರೋಹವಾಗುತ್ತೆ ಅಂತ ಶಾಸ್ತ್ರ. ಈ ಮಟ್ಟಿಗೆ ಭೀಮಸೇನ ಪರ್ಫೆಕ್ಟ್ ಆಗಿ ನಡ್ಕೊಳ್ಳೋದು ಭೀಮಸೇನ ಒಂದೇ. ತಕ್ಷ್ಣ ಭೀಮಸೇನ ಮತ್ತೆ ಇಡ್ತಾನೆ, ಅಲ್ಲವೋ ದುರ್ಯೋಧನ, ಕೃಷ್ಣನ ಪಣಕ್ಕಿಡಬೇಕಾ? ಕೃಷ್ಣ ನಮ್ಮ ಸರ್ವಸ್ವಾಮಿ ಸರ್ವೋತ್ತಮ, ಅವನ ಪಣಕ್ಕಿಡಬೇಕೇನು? ಇಂತ ಮಾತಾಡಿದೆಯಲ್ಲ, ಏನ್ ಮಾಡ್ತೀನಿ? ಇನ್ನೊಂದು ಶಪಥ ಮಾಡ್ತೇನೆ ತಗೋ. ಏನು ಶಪಥ ಗೊತ್ತಾ? ನಿನ್ನನ್ನು ತಡೆ ಹೊಡೆದು ಕೆಳಗೆ ಬಿಡಿಸ್ತೇನಲ್ಲ, ಬೀಳಿಸಿ ನಿನ್ನ ತಲೆಯನ್ನ ಮತ್ತೆ ಮತ್ತೆ ತುಡಿತೇನೆ ನಾನು ಅಂತ ಹೇಳಿ, ಮತ್ತೆ ಮತ್ತೆ ತುಡಿತೇನೆ. ಕೃಷ್ಣನಿಗೆ ನೀನು ಅವಮಾನ ಮಾಡಿದ್ರಿಂದ ನಿನ್ನ ತಲೆ ತುಡಿತೇನೆ. ತಲೆ ತುಡಿಯೋದಕ್ಕೂ ಇದಕ್ಕೇನು ಸಂಬಂಧ ಅಂದರೆ, ದೇವರನ್ನ ಬಯನು ತಲೆ ಇಲ್ಲದವನು ಅಂತ ಅರ್ಥ. ತಲೆ ಇಲ್ಲದ ಮನುಷ್ಯ ಅಂತ ಬೈತಾರಲ್ಲ, ತಲೆ ಇಲ್ಲದ ತಲೆ ಇದ್ದ ತುಡಿತೇನೆ ಅಂದ್ರೆ ಹಾಳು ಮಾಡಿ ಜ್ಞಾನ ನಾಶವಾಗುತ್ತೆ ಅಂತ. ತೊಡೆ ಮುರಿತೇನೆ, ಫಿಸಿಕಲಿ ಕೆಳಗೆ ಬಿಡುತ್ತೀಯ, ತಲೆ ಬಡಿತೇನೆ, ತಲೆ ಕಳ್ಕೋತಿ, ಜ್ಞಾನ ಕಳ್ಕೋತಿ, ಈ ಎರಡು ಪೆಟ್ಟನ್ನು ಕೊಡ್ತೇನೆ ಅಂತ ಭೀಮಸೇನ ಹೇಳಿದಾಗ ದುರ್ಯೋಧನ ಆಗಲಾರ ಎಚ್ಚೆತ್ಕೋಬೇಕಾಗಿತ್ತು. ಇನ್ನೊಂದು ಚಾನ್ಸ್ ಅವನಿಗಿತ್ತು, ಏನೂ ಇಲ್ಲ. ಅದೇ ಸಮಯದಲ್ಲಿ ಬಹಳ ಉನ್ಮತ್ತನಾಗಿ ಅವನಿಗೆ ಮತ್ತೆ ಹೇಳಿದ ಒಂದೇ ಗ್ಯಾರಂಟಿ, ಏನು ಮಾಡಿ ಇವತ್ತಂತೂ ಮಾಡೋದಿಲ್ಲ ತಾನೆ ಅಂತ ಹೇಳೋದು ಮತ್ತೆ ಒದರ್ತಾ ಇದ್ದಾನೆ. ಅದೇ ಸಮಯಕ್ಕೆ ನನ್ನ ಪಾಪದ ಕೊಡ ತುಂಬಬೇಕಲ್ಲ, ದುರ್ಯೋಧನ ಈ ರೀತಿ ಮಾಡ್ತಾ ಇದ್ದ ತಮ್ಮಂದಿರು ಭಾರಿ ಹುರುಪು ಬಂದುಬಿಡ್ತು. ದೊಡ್ಡವ್ರು ಮಾಡಿದಾಗೆಲ್ಲ ಕೂಡ ಒಳ್ಳೆಯವ್ರು ಒಳ್ಳೆ ಕೆಲಸ ಮಾಡಿದರೆ ಚಿಕ್ಕವರಿಗೆ ಒಳ್ಳೇದು ಮಾಡ್ಲಿಕ್ಕೆ ಹುರುಪು ಬರ್ತದೆ, ಕೆಟ್ಟ ಕೆಲಸ ಮಾಡಿದರೆ ಕೆಟ್ಟದ್ದು ಮಾಡ್ಲಿಕ್ಕೆ ಹುರುಪು ಬರುತ್ತೆ. ತಂದೆ ಬೇಗ ಎದ್ದು ಸ್ನಾನಕ್ಕೆ ಅಂತ ಹೊರಟ್ರೆ ಇವನು ಮಗ ಸ್ನಾನಕ್ಕೆ ಮಗ ಹೇಳ್ತಾನೆ, ಅವನು ಕ್ಲಬ್ ಕೊಟ್ಟರೆ ಇವನು ಕ್ಲಬ್ ಕೊಡ್ತಾನೆ ಪಾಪ. ಯಾಕೆಂದ್ರೆ ಯಥಾಚಾರ್ಯತೆ ಶ್ರೇಷ್ಠ ತತ್ತದೇವೇತರೋ ಜನ. ದುರ್ಯೋಧನ ತಮ್ಮಂದಿರೆಲ್ಲ ಇವನ ಸ್ಥಿತಿ ನೋಡಿಬಿಟ್ರು ಎದ್ರಂತೆ. ದುಶಾಸನ ಹೇಳ್ತಾನೆ, ಕರ್ಣ ಹೇಳ್ತಾನೆ, ಎಂಥ ಪುಣ್ಯಾತ್ಮ ಕರ್ಣ, ಸೂರ್ಯನ ಅವತಾರ ಪಾಪ, ಅಂಥವನಿಗೂ ಕೆಟ್ಟ ಬುದ್ಧಿ ಬಂದು ಹೋಯಿತು. ತಕ್ಷಣ ಎದ್ದನಂತೆ, ಅಪತಿರಿಹಿಯಸಿ ಕಲ್ಯಾಣಿ ಗಚ್ಚ ದುರ್ಯೋಧನಾನಯ, ನಿನ್ನ ಗಂಡಂದ್ರೆ ಇಲ್ಲ ದ್ರೌಪದಿ, ಬಾ ದುರ್ಯೋಧನ ಮನೆ ಸೇರ್ಕೊಂಬ ಅಂತ ಹೇಳಿದ. ಅಂಥ ಒಳ್ಳೆಯವನ ಬಾಲಿ ಎಂಥ ಕೆಟ್ಟ ಮಾತು ಬರ್ತಾ ಇದೆ ಯೋಚನೆ. ಎಷ್ಟು ಒಳ್ಳೆಯವನು ಕರ್ಣ, ಅವನ ಬುದ್ಧಿ ಅಷ್ಟು ಕೆಟ್ಟ ಹೋಗಿ. ಅದಕ್ಕೆ ಒಳಗೆ ಸಹಸ್ರವರ್ಮ ರಾಕ್ಷಸನ ಆವೇಶ, ಹೊರಗಡೆಯಿಂದ ದುರ್ಯೋಧನ ಸಹವಾಸ. ಅದಕ್ಕೆ ಕೆಟ್ಟವರು ಸಹವಾಸ ಮಾಡಿದರೆ ಮನುಷ್ಯ ಎಷ್ಟು ಹುಂಬನಾಗ್ತಾನೆ ಅಂತ ಹೇಳೋದಕ್ಕೆ ಕರ್ಣ ಸಾಕ್ಷಿ. ಆತ ಸೂರ್ಯಾವತಾರ ಅಂತೀರಿ, ಆತ ಹೀಗಾಯ್ತಾ ಅಂದ್ರೆ, ಹೌದು ಸೂರ್ಯನ ಗ್ರಹಣ ಬಂದ್ರೆ ಡಲ್ ಆಗ್ತಾರಲ್ಲ ಆತರ ಆಗ್ತದೆ. ಸೂರ್ಯನ ಗ್ರಹಣ ಬರೋದು ನಮಗೆ ಗೊತ್ತೇ ಗೊತ್ತು. ಸೂರ್ಯನ ಗ್ರಹಣ ಹಿಡಿತದೆ, ಚಂದ್ರನಿಗೂ ಗ್ರಹಣ ಹಿಡಿಯುತ್ತೆ. ಕರ್ಣ ಸೂರ್ಯಾವತಾರ, ಅವನಿಗೆ ಗ್ರಹಣ. ಯಾರ ಗ್ರಹಣ? ಈ ದುರ್ಯೋಧನ ಗ್ರಹಣ ಆಗಿಬಿಡುತ್ತೆ. ಅವನ ಕೆಲಸ ಸಿಕ್ಕ ಹಿಡಿಯೋದಂದ್ರೆ ದುರ್ಯೋಧನ ಹಿಡ್ಕೊಂಡ್ಬಿಟ್ಟಿದ್ದಾನೆ ಅವನನ್ನು. ಆದ್ರಿಂದ ಕರ್ಣನ ಬುದ್ಧಿ ಎಲ್ಲ ಪರ್ವರ್ಟೆಡ್ ಆಗ್ತದೆ. ಮಧ್ಯಾಹ್ನದ ಮಧ್ಯಾಹ್ನ ಏನಾದರೂ ಟೋಟಲ್ ಎಕ್ಲಿಪ್ಸ್, ಸೋಲಾರ್ ಎಕ್ಲಿಪ್ಸ್, ಸಂಪೂರ್ಣ ಸೂರ್ಯಗ್ರಹಣವಾದರೆ ರಾತ್ರಿ ವಾತಾವರಣ ಬರ್ತದೆ ಹೆಚ್ಚಿಗೆ. ಹಿಂದಾಗಿತ್ತಲ್ಲ ಅಷ್ಟೊತ್ತಿನಲ್ಲಿ ಹೂವು ಟೋಟಲಿ ಡಾರ್ಕ್ ಆಗಿಬಿಡುತ್ತೆ. ಇವತ್ತು ಕರ್ಣನ ಬುದ್ಧಿ ಆರಾಗಿ, ಕರ್ಣನಿಗೆ ಪಾರ್ಷಿಯಲ್ ಗ್ರಹಣ ಆಗಿಲ್ಲ, ಟೋಟಲ್ ಗ್ರಹಣ, ಪೂರ್ಣ ಗ್ರಹಣ ಕರ್ಣನಿಗೆ. ಈ ಗ್ರಹಣ 3 ತಾಸು 4 ತಾಸು 2 ತಾಸು ಬಿಡುತ್ತದೆ. ಅದು ಜನ್ಮ ಪೂರ್ತಿ ಕಾಡುತ್ತೆ ಕರ್ಣನೀಪ. ಆತ ಸಾಯೋವರೆಗೂ ದುರ್ಯೋಧನ ಗಂಟು ಬಿದ್ದಿದ್ದ, ಹೊರಗಿಂದ ಒಳಗಡೆಯಿಂದ ಸಹಸ್ರ ವರ್ಮ ಗಂಟು ಬಿದ್ದಿದ್ದ, ಕವಚ ಕೊಡೋವರೆಗೂ ಅವನಿದ್ದ. ಇದು ಕರ್ಣನ ದುರಂತ. ಇದು ಅದಕ್ಕೆ ಶಾಸ್ತ್ರ ಹೇಳುತ್ತದೆ, ಲೋಕಕ್ಕೆ ಬೆಳಕೊಡ್ತಕ್ಕಂಥ ಸೂರ್ಯ ಅಂಥವ್ರು ಎಷ್ಟು ಕೆಟ್ಟ ಮಾತನಾಡ್ತಾನೆ ಅಂತ ಕೇಳಿದರೆ, ಸೂರ್ಯ ಸರ್ವೋತ್ತಮನಲ್ಲ. ಸೌರಮತದ ನಿರಾಸ ಇದು. ಸೂರ್ಯ ಸರ್ವೋತ್ತಮನ ವಾದ ಮಾಡೋ ಗುಂಪಿನವರಿದ್ದಾರೆ. ಸೂರ್ಯ ಸರ್ವೋತ್ತಮನಾಗಿದ್ದರೆ ಸೂರ್ಯಾವತಾರವಾದ ಕರ್ಣ ಇಷ್ಟಪ್ಪ ಯಾಕೆ ಮಾಡ್ತಿದ್ದ? ಆದರೆ ಸೂರ್ಯ ಸರ್ವೋತ್ತಮನಲ್ಲ. ಆದ್ರಿಂದನೇ ಗಾಯತ್ರಿ ಮಂತ್ರ ಸರ್ವೋತ್ತಮ ಮಂತ್ರ, ಅದಕ್ಕಿಂತ ಮಂತ್ರ ಇಲ್ಲ. ಗಾಯತ್ರಿ ವೇದ ಮಾತಾಸಿ ಅಂತಲೇ ಕರೆಯೋದು. ಗಾಯತ್ರಿ ಅಂದರೆ ವೇದಗಳ ಮೂಲಭೂತವಾದಂಥ ಮಂತ್ರ. ಅಂಥ ಮಂತ್ರ ಗಾಯತ್ರಿ ಮಂತ್ರ, ಸರ್ವೋತ್ತಮ ಮಂತ್ರ. ಅದನ್ನ ಯಾರು ಯಾರನ್ನು ಹೇಳುತ್ತೆ ಜನ ಏನು ತಿಳ್ಕೊಂಡು? ಸೂರ್ಯನ ಹೇಳುತ್ತೆ ಅಂತ ತಿಳ್ಕೊಂಡು. ಸೂರ್ಯನ ಹೇಳೋದಾಗಿದ್ದರೆ ಕರ್ಣನ ಹೇಳುತ್ತೆ ಅಂತ ಆಗುತ್ತೆ. ಕರ್ಣ ಸ್ವಾನೇ ತಪ್ಪು ಮಾಡ್ತಾನೆ ಅಂತ ನಮ್ಮ ಧಿಯೋಯೋನ ಪ್ರಚೋದಯಾತ ಏನ್ ಮಾಡ್ತಾನೆ ಈ ಮಧ್ಯೆ? ಅವನ ಬುದ್ಧಿನೇ ದುರ್ಯೋಧನ ಕೈಯಲ್ಲಿ ಸಿಕ್ಕಾಗ ನಮ್ಮ ಬುದ್ಧಿನೇ ಸರಿ ಮಾಡೋ ಪ್ರಶ್ನೆ ಇಲ್ಲ. ಆದ್ರಿಂದ ಅದು ಸೂರ್ಯ ಮಂತ್ರ ಅಲ್ಲ, ಅದು ಗಾಯತ್ರಿ ಮಂತ್ರ, ಅದು ನಾರಾಯಣ ಮಂತ್ರ ಅಂತ ಆಚಾರ್ಯ. ಜಯಸ್ತದಾ ಸವಿತೃ ಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ. ಇದು ಅದರ ಆಂತರ್ಯ. ಕರ್ಣನ ಕಥೆ ಸೂರ್ಯ ಸರ್ವೋತ್ತಮತ್ವವನ್ನ ಸ್ಥಾಪನೆ ಮಾಡತಕ್ಕಂತ ಸೌರಮತವನ್ನ ಅಲಗಡಿತಕ್ಕಂಥ ಮತ. ಪತ್ಯುರಸಾಮಂಜಸ್ಯಾತ್ ಅಂತ ಹೇಳ್ತಾರಲ್ಲ, ಶಿವ ಅತ್ಯುತ್ತಮ ದೇವತೆ. ಅದು ಸರ್ವೋತ್ತಮ ದೇವತೆ ಮಾತ್ರ ಹರಿರೇವ ಪರಹ, ಹರಿರೇವ ಗುರುಹು, ಹರಿರೇವ ಜಗತ್ ಪಿತೃಮಾತೃಗತಿ. ಆ ಸಂದೇಶವನ್ನು ಕಾಣ್ತಾ ಇದ್ದೇವೆ. ಎಲ್ಲಿಯ ಕೃಷ್ಣ, ಇಲ್ಲಿಯ ಕರ್ಣ, ಇಬ್ಬರಲ್ಲೂ ಕಾಕಾ ಇದೆ, ನಾಣಾನೂ ಇದೆ. ಆದರೆ ಕೃಷ್ಣ ಇದು ಕರ್ಣ, ಎಷ್ಟು ವ್ಯತ್ಯಾಸ ಇದೆ ಇಬ್ಬರಲ್ಲಿ. ಇಷ್ಟ ಸರ್ವೋತ್ತಮನಾದರೆ ಕರ್ಣ ದುರ್ಯೋಧನನ ಕಡೆಗೆ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ, ಮಾತಾಡಿದನಂತೆ. ತಕ್ಷಣ ಆ ಮಾತನ್ನ ಮುಂದೆ ದ್ರೌಪದಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈ ದುರ್ಯೋಧನನೆಲ್ಲ ನೋಡ್ತಾ ಇದ್ದಾನೆ. ಈ ಹಂತದಲ್ಲಿ ತಾನು ಏನು ಮಾಡಬೇಕು? ಇನ್ನೊಂದು ಕುತಂತ್ರ ಕೈ ಹಾಕ್ತಾನೆ. ಈವರೆಗೂ ಮಾಡಿದ್ದೆಲ್ಲ ಪಾಪ ಒಂದು ಕಡೆಗೆ ಆದರೆ, ಇನ್ನು ಮುಂದೆ ಇನ್ನೂ ದೊಡ್ಡ ಪಾಪ ಮಾಡಕ್ಕೆ ಹೋಗ್ತಾನೆ. ಅವನು ಇನ್ನು ಭಾರಿ ಭಯಂಕರವಾದ ಪಾಪವನ್ನು ಮಾಡ್ತಾನೆ. ಅದೇ ದ್ರೌಪದಿ ವಸ್ತ್ರಾಪಹರಣಕ್ಕೆ ಪ್ರಯತ್ನ ಪಡೋ ಪ್ರಶ್ನೆ. ನಾಳೆ ದಿವಸ ಇವತ್ತು ಹೊತ್ತಾಗಿದೆ, ಅನಿವಾರ್ಯ ಕಾರಣದಿಂದ ದಿವಸಕ್ಕಿಂತ ತಡ ಜಾಸ್ತಿ ತಡವಾಗೋ ಪ್ರಸಂಗ ಬಂತು. ನಾಳೆ ನಾಡಿದ್ದು ಹಾಗೆ ಮಾಡಿದ್ರೆ ಸಭಾಪರ್ವ ಮುಗಿಯೋದಿಲ್ಲ. ಆದ್ದರಿಂದ ನಾಳೆ ಸರಿಯಾಗಿ ಶುರು 6:30ಗೆ ಶುರು ಮಾಡಿಬಿಟ್ಟು ನಾಳೆ ದ್ರೌಪದಿ ವಿಚಾರವಂತೂ ಜನ ತಪ್ಪು ತಪ್ಪಾಗಿ ಕೇಳಿದ್ದಾರೆ ಅಂದರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ತಪ್ಪು ಕೇಳಿದ್ದು. ದ್ರೌಪದಿಯ ದೈನ್ಯದ ಕಥೆ ಅಲ್ಲದು, ಒಂದು ಅತಿ ಶ್ರೇಷ್ಠವಾದ ಒಬ್ಬ ಭಾರತೀಯ ದೇವಿಯ ಕಥೆನೇ ಹೊರತು ಒಬ್ಬ ಗೋಳಿನ ಹೆಂಗಸಿನ ಕಥೆ ಅಲ್ಲದು. ಏನು ನಡೀತು ನಿಜವಾಗಲೂ ಕೂಡ? ಅಲ್ಲಿ ಭೀಮನ ಪಾತ್ರ ಏನು? ಉಳಿದವರ ಪಾತ್ರ ಏನು? ಕೃಷ್ಣ ಅಕ್ಷಯ ವಸ್ತ್ರ ಕೊಟ್ಟಿದ್ದು ಅಂದ್ರೆ ಏನು ಅರ್ಥ ಅದಕ್ಕೆಲ್ಲ ಕೂಡ? ಅದೆಲ್ಲವನ್ನು ನೋಡೋಣ. ನಾಳೆ ನಾಡಿದ್ದು 2 ದಿವಸ ಮಾತ್ರ ನಮಗೆ ಅವಕಾಶ ಇದೆ, ಅದನ್ನು ನೋಡೋಣ ಅಂತ ಹೇಳುತ್ತಾ ಇವತ್ತಿನ ದಿವಸ ನಮ್ಮ ಶ್ರೀ ವ್ಯಾಸಮಧ್ವ ಸಂಶೋಧನಾ ಪ್ರತಿಷ್ಠಾನಕ್ಕೆ ಒಬ್ಬರು ಕಂಜುಬಾಯಿ ಅಂತಕ್ಕಂಥವರು 2000 ರೂಪಾಯಿಗಳನ್ನು ವಿದ್ವಾಂಸರ ಈ ನಿವೃತ್ತಿ ಪೆನ್ಷನ್ ಸ್ಕೀಮ್ ಇದೆಯಲ್ಲ, ಗೌರವಧನಕ್ಕೋಸ್ಕರ ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಪ್ರತಿಷ್ಠಾನ ತುಂಬ ಧನ್ಯವಾದ ಕೃತಜ್ಞವಾಗಿದೆ, ಧನ್ಯವಾದಗಳನ್ನು ಹೇಳುತ್ತೆ ಅಂತ ಹೇಳಿ ತಿಳಿಸ್ತಾ ಇದ್ದೇನೆ. ಮತ್ತೆ ಕೆಲವರು ಕೇಳಿದರು, ನಾವು ಒಟ್ಟಿಗೆ ಕೊಡಲಿಕ್ಕೆ ಕಷ್ಟ ಆಗುತ್ತೆ, ಗ್ರಂಥಗಳಲ್ಲಿ ಕೊಡಬಹುದಾ ಅಂತ ಕೇಳಿದರು. ಖಂಡಿತ ಕೊಡಬಹುದು, ಯಾವುದೇ ದೃಷ್ಟಿಯಿಂದ ಕೂಡ ಅದು ಯಾವುದೇ ನಿಮ್ಮ ಯಥಾಶಕ್ತಿ ಅಂತ ಮೊದಲೇ ಹೇಳಿದೆ. ಗ್ರಂಥಗಳಲ್ಲಿ ಬೇಕಾದರೂ ಕೊಡಬಹುದು, ಹೇಗೆ ಬೇಕಾದರೂ ಕೊಡಬಹುದು, ಅದಕ್ಕೆ ಯಾವುದೇ ನಿರ್ಬಂಧ ಇಲ್ಲ ಅಂತ ಹೇಳ್ತಾ ಇವತ್ತಿನ ಪ್ರಸಾದ ವಿನಿಯೋಗದ ಕಾರ್ಯವನ್ನು ವಿಠಲ್ ರಾವ್ ಅಂತಕ್ಕಂಥವ್ರು ಮಾಡಿದ್ದಾರೆ, ಅವರಿಗೆ ಧನ್ಯವಾದ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ಸಹ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾನಂದ.